व्यापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः। ಶಾರದಾ ಮಠದ ಪೂಜ್ಯ ಮಾತಾಜಿಯವರಿಗೆ ನನ್ನ ನಮಸ್ಕಾರಗಳು. ಆದರಪೂರ್ವಕವಾದ ಒಂದು ನನ್ನ ನಮಸ್ಕಾರಗಳನ್ನ ಅವ್ರು ಸ್ವೀಕರಿಸಲಿ ಅಂತ ಕೇಳ್ಕೊತೀನಿ. ಇಲ್ಲಿ ನೆರೆದಿರುವಂತಹ ಎಲ್ಲ ಸನ್ಯಾಸಿ ಭಗಿನಿಯರಿಗೆ ಮತ್ತು ಮಾತೃಶಕ್ತಿಗೆ ನನ್ನ ನಮಸ್ಕಾರಗಳು. ಇಂದು ನಾವೆಲ್ಲ ಶ್ರೀರಾಮಕೃಷ್ಣ ಪರಮಹಂಸರ ಜನ್ಮದಿನದ ಒಂದು ಕಾರ್ಯಕ್ರಮದ ಪ್ರಯುಕ್ತ ಇಲ್ಲಿ ನೆರೆದಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ಶ್ರೀಮಾತೆ ಶಾರದಾ ದೇವಿಯರನ್ನು, ಶ್ರೀರಾಮಕೃಷ್ಣ ಪರಮಹಂಸರ ಅರ್ಧಾಂಗಿನಿಯಾದ ಪತ್ನಿಯಾದ ಶ್ರೀ ಶಾರದಾ ದೇವಿಯವರನ್ನು ನೆನೆಸಿಕೊಳ್ಳಲೇಬೇಕು. ಶ್ರೀಮಾತೆಯವ್ರನ್ನ ನೋಡ್ತಾ ಇದ್ದ ಹಾಗೆ ಅವರ ಒಂದು ಚಿತ್ರವನ್ನು ಕಣ್ಮುಂದೆ ಬಂತು ಅಂದರೆ ನಮ್ಮ ಮನಸ್ಸಲ್ಲಿ ಮೂಡುವಂಥ ಭಾವನೆಗಳು ಎಲ್ಲವೂ ಪವಿತ್ರವಾದದ್ದೇ. ಅವರ ಒಂದು ಪಾವಿತ್ರ್ಯ, ಅವರ ಒಂದು ವಾತ್ಸಲ್ಯ, ಕರುಣೆ, ಮಮತೆ, ಈ ಎಲ್ಲ ಒಂದು ಸುಂದರವಾದ ಆ ಭಗವಂತನು ಕೊಟ್ಟ ಸುಂದರವಾದ ಎಲ್ಲ ವಿಷಯಗಳ ಸಾಕಾರ ಮೂರ್ತಿ ಮಾತೆ ಶ್ರೀ ಶಾರದಾದೇವಿಯವರು. ಅವರ ಜೀವನ ಅನ್ನೋದು ತಪಸ್ಸಿನ ಸಾಗರ, ವಾತ್ಸಲ್ಯದ ಸಾಗರ, ತ್ಯಾಗದ ಸಾಗರ. ಆ ಒಂದು ಜೀವನದ ಆ ಒಂದು ಸಾಗರದಿಂದ ಆಯ್ದಂಥ ಕೆಲವು ಮುತ್ತುಗಳನ್ನ ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಬಯಸ್ಕೋತೀನಿ. ನಮ್ಮೆಲ್ರಿಗೂ ಈ ವಿಷಯಗಳೆಲ್ಲ ಚೆನ್ನಾಗಿ ತಿಳಿದಿದೆ. ಎಲ್ಲರೂ ಸೇರಿ ಸ್ಮರಿಸಿಕೊಳ್ಳೋಣ ಅವರ ಜೀವನದ ಆ ಒಂದು ಮುತ್ತುಗಳನ್ನ. ಇವತ್ತು ನಾವು ನಮ್ಮ ಮನದಲ್ಲಿ ಚಿಂತನೆ ಮಾಡೋಣ. ನಾನು ಕೇವಲ ನಿಮಿತ್ತ ಮಾತ್ರ ಇದಕ್ಕೆ. ಮಾತೆ ಶಾರದಾದೇವಿಯವರನ್ನು ಅವರ ಒಂದು ಜೀವನದ ಮುಂದಿನ ತಪಸ್ಸನ್ನು ನಾವು ತಿಳಿದುಕೊಳ್ಳೋಕ್ಕೆ ಮುಂಚೆ ಅವರ ಜೀವನದ ಬಗ್ಗೆ ಒಂದು ಇಣುಕು ನೋಟ ಹಾಕ್ಬೋದು. ಅವರು ಜನ್ಮ ತಳೆದಿದ್ದು ಜೈರಾಮ್ ಬಾಟಿಯ ಒಂದು ಚಿಕ್ಕ ಗ್ರಾಮದಲ್ಲಿ, ಸಣ್ಣ ಒಂದು ಗ್ರಾಮ. ಅಲ್ಲಿ 1853 December 22 ಶಾರದೆಯ, ಪುಟ್ಟ ಶಾರದೆಯ ಜನ್ಮವಾಯಿತು. ತಂದೆ ರಾಮಚಂದ್ರ ಮುಖೋಪಾಧ್ಯಾಯರು, ತಾಯಿ ಶ್ಯಾಮಸುಂದರಿ ದೇವಿ. ಎಲ್ಲ ಮಕ್ಕಳಂತೆ, ಹಳ್ಳಿಯಲ್ಲಿ ಬೆಳೆಯುವಂಥ ಎಲ್ಲ ಮಕ್ಕಳಂತೆ ಶಾರದೆಯನ್ನು ತನ್ನ ಬಾಲ್ಯವನ್ನು ಕಳೀತಾ ಇದ್ಲು. ಬಾಲ್ಯ ಇನ್ನೂ ಕಳೀತಾ ಕಳೀತಾ ಇನ್ನೂ ಕಣ್ಣು ಬಿಡ್ತಾ ಇರೋ ಹಾಗೇ ಅವರ ವಿವಾಹ ನಿರ್ಧಾರ ಆಯಿತು. 23 ಶ್ರೀರಾಮಕೃಷ್ಣ ಪರಮಹಂಸರ ಜೊತೆ ಪಕ್ಕದಲ್ಲೇ ಇದ್ದ ಹಳ್ಳಿ ಕಾಮಾರ್ಪುಕುರದ ಶ್ರೀರಾಮಕೃಷ್ಣ ಪರಮಹಂಸರು. ಇಷ್ಟೊಂದು ಇವತ್ತಿನ ಒಂದು ನಾವು ಸಮಾಜವನ್ನು ನೋಡಿದಾಗ ಯಾಕೆ ಇಷ್ಟೊಂದು ಡಿಫ್ರೆನ್ಸ್ ಇತ್ತು? ಯಾಕೆ ಈ ಒಂದು 5 ಪುಟ್ಟ ಬಾಲೆಯಲ್ಲಿ, 23 ಯುವಕೆಯಲ್ಲಿ? ಆದರೆ ಆಗಿನ ಪರಿಸ್ಥಿತಿನೇ ಬೇರೆ ಇತ್ತು. ನಾವೆಲ್ಲರೂ ಆವಾಗ ಪಾಶ್ಚಾತ್ಯರ ಒಂದು ಗುಲಾಮರಾಗ್ಬಿಟ್ಟಿದ್ವಿ. ತಂದೆ ಹೆಣ್ಣು ಮಕ್ಕಳ ತಂದೆ ತಾಯಿಗೆ ಏನನ್ನಿಸ್ತಾ ಇತ್ತು? ಆದಷ್ಟು ಬೇಗ ನಮ್ಮ ಮಗಳನ್ನು ಮದುವೆ ಮಾಡಿ ಅವಳ ಮನೆಗೆ ಕಳಿಸ್ಕೊಟ್ಟು ಬಿಡಬೇಕು, ಆ ಒಂದು ಜವಾಬ್ದಾರಿಯಿಂದ ನಾವು ಮುಕ್ತರಾಗಬೇಕು. ಶಾರದೆ ತಂದೆ ತಾಯಿಗಳು ಅದನ್ನೇ ಯೋಚನೆ ಮಾಡಿ ಈ ಮದುವೆ ಆದದ್ದು ಕೂಡ ಒಂದು ಸಂಯೋಗ. ಇದನ್ನು ಮುಂಚೆನೇ ರಾಮಕೃಷ್ಣ ಪರಮಹಂಸರು ಶಾರದೆನ ತೋರಿಸಿ ಹೇಳಿಬಿಟ್ಟಿದ್ರು, ಈಕೆನೇ ನನ್ನ ಪತ್ನಿ ಆಗೋಳು. ಮದುವೆ ಆಯಿತು. ಅದಾದಮೇಲೆ ಕೆಲವು ವರ್ಷಗಳು ತಾಯಿ ಮನೆಯಲ್ಲಿ, ಅತ್ತೆ ಮನೆಯಲ್ಲಿ ದಿನನಿತ್ಯದ ಕೆಲಸ ಕಾರ್ಯಗಳು, ಅಡುಗೆ ಕೆಲಸ ಕಾರ್ಯ, ತಂಗಿ ತಮ್ಮಂದ್ರನ್ನ ನೋಡ್ಕೊಳ್ಳೋದು, ಈ ಕೆಲಸದಲ್ಲಿ ಶಾರದೆ ಬೆಳೀತಾ ಬಂದು ಆ ಸಮಯದಲ್ಲಿ ಕೂಡ ಅವಳ ಮನಸ್ಸಿನಲ್ಲಿದ್ದಂಥ ಒಂದು ವಾತ್ಸಲ್ಯ, ಒಂದು ಕರ್ತವ್ಯ ನಿಷ್ಠೆನ ಅವಳ ಜೀವನದ ಘಟನೆಗಳಲ್ಲಿ ನಾವು ನೋಡ್ಬೋದು. ಸ್ವಲ್ಪ ದೊಡ್ಡವಳಾದ ಮೇಲೆ ರಾಮಕೃಷ್ಣ ಪರಮಹಂಸರು ಇಲ್ಲಿ ದಕ್ಷಿಣೇಶ್ವರದಲ್ಲಿದ್ದರು. ಅಲ್ಲಿಗೆ ಆಕೆ ಬರ್ತಾಳೆ. ನೋಡಿದ್ರೆ ದೊಡ್ಡ ಭಕ್ತ ಸಮೂಹ, ಅವರಿಗೆಲ್ಲ ಭೋಜನ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು. ಇರೋದಕ್ಕೆ ಇದ್ದದ್ದು ಶಾರದೆಗೆ ಒಂದು 8x8 ಎಂಟು ಚದರದ ಒಂದು ಪುಟ್ಟ ಕೋಣೆ, ನಹಬತ್ ಖಾನೆ ಅನ್ನೋ ಜಾಗದಲ್ಲಿ, ಅಂದರೆ ಅಲ್ಲೇ ಆ ದೇವಸ್ಥಾನದ ಒಂದು ಪರಿಸರದಲ್ಲಿ. ಆ ಜಾಗದಲ್ಲಿ ಇದ್ದುಕೊಂಡು ಶ್ರೀರಾಮಕೃಷ್ಣ ಪರಮಹಂಸರ ಭಕ್ತ ಸಮೂಹಕ್ಕೆ ಭೋಜನವನ್ನು ನೀಡುತ್ತಾ, ಒಂದು ತಾಯಿಯ ಮಮತೆಯನ್ನು ನೀಡುತ್ತಾ ಶಾರದೆಯ ಒಂದು ತಪಸ್ಸಿನ ಯಾತ್ರೆ ಆರಂಭವಾಯಿತು. 3 ಗಂಟೆಗೆ ಎದ್ದು ತನ್ನ ಒಂದು ದಿನನಿತ್ಯದ ಸ್ನಾನ ಪೂಜೆ ಜಪವನ್ನು ಮುಗಿಸಿ ಸಂಪೂರ್ಣ ದಿನ ಆಕೆ ಮಾಡುತ್ತಿದ್ದ ಒಂದೇ ಒಂದು ಕಾರ್ಯ, ಶ್ರೀರಾಮಕೃಷ್ಣರ ಭಕ್ತರ ಅವರನ್ನು ನೋಡಿಕೊಳ್ಳೋದು, ಪ್ರತಿಯೊಂದು ರೀತಿಯಲ್ಲೂ ನೋಡಿಕೊಳ್ಳೋದು. ಆ ಮಹಾತಾಯಿ ಆಕೆ. ಇದೇ ಥರ ಅವರ ಒಂದು ಯಾತ್ರೆ ಮುಂದುವರಿತಾ ಬಂತು. ಶ್ರೀರಾಮಕೃಷ್ಣ ಪರಮಹಂಸರಿಗೆ ಕ್ಯಾನ್ಸರ್ ಆಯಿತು. ಆಗ ಆಕೆ ತಾಯಿಯಂತೆ ಅವರನ್ನು ನೋಡಿಕೊಂಡ್ಲು. ನಂತರ ನಮಗೆಲ್ಲ ಗೊತ್ತಿರೋ ಹಾಗೆ ಶ್ರೀರಾಮಕೃಷ್ಣ ಪರಮಹಂಸರು ತಮ್ಮ ಭೌತಿಕ ಶರೀರವನ್ನು ಬಿಟ್ಟು ಪರಮಾತ್ಮನಲ್ಲಿ ಸೇರಿಕೊಂಡ್ರು. ಅದಾದ ಮೇಲೆ ಶುರುವಾಯಿತು ಮಾತೆ ಶ್ರೀ ಶಾರದಾಮಣಿಯವರ ಗುರುವಿನ ಯಾತ್ರೆ. ಗುರುವಾಗಿ ಮಾತೆಯಾಗಿ ಭಕ್ತ ಸಮೂಹವನ್ನು ಆಕೆ ಮಾರ್ಗದರ್ಶನ ಮಾಡ್ತಾ ಬಂದಳು. ಆ ಒಂದು ಜೀವನದ ಯಾತ್ರೆಯಲ್ಲಿ ನಮಗೆ ಆ ಒಂದು ವಾತ್ಸಲ್ಯದ ಮಳೆ ಹೇಗೆ ಸುರಿತಾ ಇತ್ತು ಭಕ್ತರ ಮೇಲೆ ಅನ್ನೋದನ್ನು ನಾವು ಕೆಲವು ಘಟನೆಗಳನ್ನ ನೋಡ್ತಾ ತಿಳ್ಕೋಬೋದು. ಆಚಾರ್ಯ ಪೀಠ, ಗುರುವಿನ ಪೀಠ ಅಂದರೆ ಅಗ್ನಿಯ ಆಸನ. ಯಾಕಂದರೆ ಭಕ್ತರಲ್ಲಿ ಇರುವಂಥ ಏನು ದೋಷಗಳಿದೆ ಅದನ್ನು ಗುರು ಸ್ವೀಕರಿಸಬೇಕು, ಅದನ್ನು ತನ್ನಲ್ಲಿ ತಗೊಂಡು ಭಕ್ತರಿಗೆ ಸಮಾಧಾನ ಶಾಂತಿಯನ್ನು ಕೊಡುವಂಥ ಒಂದು ಕೆಲಸ ಗುರುವಿನಿಂದ ಆಗಬೇಕು. ಬರುವಂಥ ಭಕ್ತರ ಸಂಖ್ಯೆ ಅಪಾರವಾದದ್ದು, ಅವರಲ್ಲಿರೋವಂಥ ದೋಷ ಅಪಾರವಾದದ್ದು, ಅದನ್ನು ತನ್ನಲ್ಲಿ ತಗೊಂಡು ಆನಂದವನ್ನು ಹರಡುವಂಥ ಒಂದು ಕಾರ್ಯ ಆ ಜಗಜ್ಜನನಿಗೆ ಮಾತ್ರ ಸಾಧ್ಯ. ಅಂಥ ಜಗನ್ಮಾತೆ ಆಕೆ. ಬರುವಂಥ ಭಕ್ತರು ಕೂಡ ಕೆಲವು ಜನ ತುಂಬ ವಿಚಿತ್ರವಾಗಿದ್ದರು. ತಾಯಿ ಪಾದಗಳಿಗೆ ತಮ್ಮ ತಲೆನ ಜೋರಾಗಿ ಹೊಡೆದು ನಮಸ್ಕಾರ ಮಾಡ್ತಾಯಿದ್ರು. ಯಾಕೆ ಅಂತ ಕೇಳಿದ್ರೆ ಅವ್ರಿಗೆ ನೋವಾಗೋವಷ್ಟರವರೆಗೂ ನಮ್ಮನ್ನು ಅವ್ರು ಜ್ಞಾಪಿಸ್ಕೋತಾರೆ ಅನ್ನೋದು ಅವ್ರು ಹೇಳುವಂಥ ಒಂದು ಉತ್ತರ. ಅಂದರೆ ಅವರ ಪ್ರೀತಿ, ತಾಯಿಗೆ ನೋವಾಗ್ತಾ ಇದೆ, ಶ್ರೀಮಾತೆಯವ್ರಿಗೆ ನೋವಾಗ್ತಾ ಇದೆ, ಆದರೆ ಅವರದನ್ನ ಸಹಿಸಿಕೊಂಡು ಮುಗುಳ್ನಕ್ಕಿಯಿಂದ ಆಶೀರ್ವದಿಸ್ತಾ ಇದ್ದಾರೆ. ಎಂಥ ಒಂದು ವಾತ್ಸಲ್ಯ ಅಲ್ವಾ. ಮಕ್ಕಳು ನಮಗೆ ಕಾಲಿಂದ ಒದ್ದಾಗ, ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಕಾಲಿಂದ ನಮಗೆ ಒದ್ದಾಗ ನಾವೇನು ಮಾಡ್ತೀವಿ, ಬೇಜಾರು ಮಾಡ್ಕೊಳ್ಳಲ್ಲ, ನಗ್ತಾ ನಗ್ತಾ ಒಂದೊಂದು ಸತಿ ಅವ್ರು ಹಿಂಗೆ ಅನ್ಬೇಕಾದ್ರೆ ನಮಗೆ ಅವರು ಉಗುರು ತಗಲತ್ತೆ, ಏನೋ ಒಂದು ನೋವಾಗುತ್ತೆ, ಆದರೆ ನಾವು ಆ ನೋವನ್ನ ತೋರಿಸ್ಕೊಳ್ಳಲ್ಲ. ಅದೇ ಥರ ಶ್ರೀಮಾತೆಯವರು ಅವರ ಭಕ್ತರ ಈ ಒಂದು ಎಲ್ಲ ಇದನ್ನು ಒಳಗಡೆ ತಗೊಂಡು ಆಶೀರ್ವಾದವನ್ನು ಕೊಡ್ತಾಯಿದ್ರು. ಕಾಲನ್ನು ಕಚ್ಚಿಬಿಡ್ತಾ ಇದ್ರು, ಹೆಬ್ಬೆರಳನ್ನ ಕಚ್ಚಿಬಿಡೋದು. ಯಾಕೆ ಅಂದರೆ ಆ ಗಾಯ ಇರೋವರೆಗೂ ಅವ್ರು ನಮ್ಮನ್ನು ಜ್ಞಾಪಿಸ್ಕೋತಾ ಇರ್ತಾರೆ, ಭಕ್ತರಿಗೆ ಅವ್ರು ನಮ್ಮನ್ನು ಜ್ಞಾಪಿಸ್ಕೋಬೇಕು ಅಷ್ಟೇ. ಅದೇ ಥರ ಈಗ ನಾವೆಲ್ಲ ಸಾಮಾನ್ಯ ಮನುಷ್ಯರು, ನಮ್ಮಲ್ಲೆಲ್ಲರಲ್ಲೂ ಕ್ರೋಧ, ಮೋಸ ಎಲ್ಲ ಕೆಲವು ಭಾವನೆಗಳಿದ್ದೇ ಇರುತ್ತೆ, ಅಸೂಯೆ ಸ್ವಲ್ಪ ಜಾಸ್ತಿ. ಈ ಥರ ಭಾವನೆಗಳು ಜಾಸ್ತಿ ಇರೋ ವ್ಯಕ್ತಿಗಳು ಶ್ರೀಮಾತೆಯವರ ಪಾದಸ್ಪರ್ಶ ಮಾಡಿದಾಗ ಅವ್ರಿಗೆ ಕಾಲಲ್ಲಿ ಉರಿ ಬಂದುಬಿಡೋದು. ಯಾಕಂದರೆ ಅವರು ಸರಳತೆಯ, ಪವಿತ್ರತೆಯ ಒಂದು ಸಾಕಾರ ಮೂರ್ತಿ. ಅವರು ಒಳಗಡೆ ಆ ಥರ ಯಾವ ಭಾವನೆಗಳೇ ಇರಲಿಲ್ಲ. ಅದನ್ನು ನಾವು ಅನುಭವಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ. ಕೇವಲ ಓದಿ ಕೇಳಿ ತಿಳ್ಕೊಳ್ಳೇಬೇಕೇ ಹೊರತು ನಮ್ಗೆ ಅದನ್ನು ಅನುಭವಿಸೋಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಪವಿತ್ರ ಆತ್ಮ ಅದು. ಅವ್ರ ಕಾಲು ಮುಟ್ಟಿದ್ರೆ ಇವರಿಗೆ ಕಾಲಲ್ಲಿ ಉರಿ ಬರ್ತಾ ಇತ್ತು. ದಿನ ಪೂರ್ತಿ ಮುಗಿದ ಮೇಲೆ ತಣ್ಣೀರಲ್ಲಿ ಕಾಲು ಇಟ್ಕೊಂಡು ಆ ಉರಿಯನ್ನು ಹೋಗ್ಲಾಡಿಸ್ಕೋತಾ ಇದ್ರು. ಆದರೆ ಯಾರಿಗೂ ಹೇಳ್ತಿರ್ಲಿಲ್ಲ ಕಾಲು ಮುಟ್ಟಬೇಡಿ, ನನಗೆ ಕಾಲಲ್ಲಿ ಉರಿ ಬರುತ್ತೆ, ಹೇಳ್ತಿರ್ಲಿಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಅವರ ಪಾಶ್ಚಾತ್ಯ ಶಿಷ್ಯರನ್ನ ಕರ್ಕೊಂಡು ಬಂದಾಗ ಹೇಳಿಬಿಟ್ಟಿದ್ರು, ಯಾರು ಮಾತೆಯವರ ಪಾದವನ್ನು ಸ್ಪರ್ಶಿಸಬಾರ್ದು, ದೂರದಿಂದ ಅವ್ರಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳಿ. ಈ ಥರ ಗುರುವಿನ ಒಂದು ಮಾತೆಯ ಒಂದು ಯಾತ್ರೆ ನಡೀತಾ ಇತ್ತು. ಎಷ್ಟು ಮಕ್ಕಳಿದ್ರೂ ಮಾತೆಗೆ ಸಾಕಾಗ್ತಿರಲಿಲ್ಲ, ಅವರ ಸಂತಾನ ಎಷ್ಟಿದ್ರೂ ಅವ್ರಿಗೆ ಸಾಕಾಗ್ತಿರಲಿಲ್ಲ. ಈಗಿನ ಕಾಲದಲ್ಲಿ ಒಬ್ಬ ತಾಯಿಗೆ ಒಬ್ಬ ಒಂದು ಮಗು ಜಾಸ್ತಿ ಅಂದರೆ ಎರಡು ಮಕ್ಕಳು, ಅದರಲ್ಲೇ ಸುಸ್ತಾಗ್ಬಿಡ್ತೀವಿ, ಅದರಲ್ಲೇ ಸುಸ್ತಾಗಿ ಹೋಗ್ಬಿಡ್ತಾರೆ. ಆಗಿನ ಕಾಲದ ಲೆಕ್ಕ ಹಾಕಿದ್ರೆ 8-10 ಮಕ್ಕಳು ಒಬ್ಬ ತಾಯಿಗೆ, ಚೆನ್ನಾಗೇ ನೋಡ್ಕೋತಾ ಇದ್ರು. ಆದರೆ ಶ್ರೀಮತಿ ಶಾರದಾ ದೇವಿಯವರ ಸಂತಾನವನ್ನು ನಾವು ಎಣಿಸೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡ ಒಂದು ಪರಿವಾರ. ಅಂದರೂ ಅವ್ರಿಗೆ ಸಮಾಧಾನ ಇಲ್ಲ, ಇನ್ನೂ ಮಕ್ಕಳು ಬರಲಿ, ಮತ್ತಷ್ಟು ಮಕ್ಕಳು ಬರಲಿ, ಇನ್ನಷ್ಟು ಮಕ್ಕಳು ಬರಲಿ. ಯಾಕೆ ಬರಬೇಕು ಮಕ್ಕಳು? ಬಂದು ನನ್ನ ದರ್ಶನ ತಗೊಂಡು ನನ್ನ ಆಶೀರ್ವಾದ ತಗೊಂಡು ಹೋಗಲಿ ಅಲ್ಲ, ಅವರಿಲ್ಲಿ ಬಂದರೆ ಅವ್ರ ಮನಸ್ಸಿಗೆ ಶಾಂತಿ ಸಿಗತ್ತೆ, ಸಮಾಧಾನ ಸಿಗತ್ತೆ, ಆನಂದ ಸಿಗತ್ತೆ. ಅವರು ತಮ್ಮ ಒಂದು ಜೀವನದಲ್ಲಿ ಏನೇನು ಕಷ್ಟಗಳಿದೆ ಅದನ್ನು ಮರೆತು ಇಲ್ಲಿ ಆ ಒಂದು ಆನಂದವನ್ನು ತಗೊಂಡು ಹೋಗ್ಬೋದು, ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಇಲ್ಲಿ ಹುಡುಕೊಂಡು ಹೋಗ್ಬೋದು. ಆದ್ದರಿಂದ ಆ ಮಕ್ಕಳು ಬರಲಿ ಇಲ್ಲಿಗೆ, ಆ ಮಕ್ಕಳಿಗೆ ಸಮಾಧಾನ ಸಿಗಲಿ ಅನ್ನೋದೊಂದೇ ಅವರ ಅಭಿಲಾಷೆ. ತಾಯಿ ಅಭಿಲಾಷೆ ಅಲ್ವಾ ಮಕ್ಕಳು ಸುಖವಾಗಿರಲಿ, ಎಲ್ಲೇ ಇರಲಿ ಅವ್ರು ಹೇಗೇ ಇರಲಿ ಮಕ್ಕಳು ಸುಖವಾಗಿರಲಿ. ಆ ಒಂದು ತಾಯಿಯ ವಾತ್ಸಲ್ಯ ಮಮತೆಯನ್ನು ನಾವು ಶಾರದಾ ದೇವಿಯವರ ಈ ರೀತಿಯ ಒಂದು ಮಕ್ಕಳು ಒಂದು ಭಕ್ತರು ಒಂದು 2-3 ದಿನ ಬರದೇ ಇದ್ದರೆ ಅವ್ರಿಗೊಂಥರ ಯೋಚನೆ ಆಗಿಬಿಡ್ತಾ ಇತ್ತು. ಅವರು ಶ್ರೀರಾಮಕೃಷ್ಣ ಪರಮಹಂಸರ ಚಿತ್ರದ ಮುಂದೆ ಹೇಳ್ತಾ ಇದ್ರಂತೆ, ಏನು ಇಲ್ಲಿಗೆ ನನ್ನ ಕೆಲಸ ಮುಗೀತಾ, ಇನ್ನು ಮುಂದಿಲ್ವಾ, ಇನ್ನು ಭಕ್ತರು ಬರೋದಿಲ್ವಾ ಅಂತ ಅವ್ರಿಗೆ ಅಷ್ಟು ಒಂಥರ ಒಳಗಡೆಯಿಂದ ವ್ಯಾಕುಲತೆ ಆಗ್ತಾ ಇತ್ತು. ಮತ್ತೆ 2 ದಿನದಲ್ಲಿ ಭಕ್ತರು ಬರೋಕ್ಕೆ ಶುರು ಆದಾಗ ಅವ್ರಿಗೆ ಸಂತೋಷ ಆಗ್ತಾ ಇತ್ತು. ಅಂದರೆ ಆ ಒಂದು ನಿರಂತರವಾದಂಥ ಒಂದು ಏನು ಝರಿ ಇದೆ ಅದು ನಿಲ್ಲಬಾರದು, ರಾಮಕೃಷ್ಣ ಪರಮಹಂಸರ ಒಂದು ಮುಂದುವರಿತಾ ಹೋಗಬೇಕು ಅನ್ನೋದು, ಪರಿವಾರ ಕುಟುಂಬ ಮುಂದುವರಿಬೇಕು ಅನ್ನೋದು ಅವರ ಒಂದು ಆಸೆ ಆಗಿತ್ತು. ಇದು ಹೊರಗಿನಿಂದ ಬರುವಂತಹ ಗೃಹಸ್ಥ ಭಕ್ತರ ಬಗ್ಗೆ ಹೇಳಿದರೆ, ಇನ್ನು ಅಲ್ಲೇ ಇರುವಂಥ ಅವರ ಸನ್ಯಾಸಿ ಭಕ್ತರ ಜೊತೆ ಅವರ ಸಂಬಂಧ ಹೇಗಿತ್ತು ಮಾತೆಯವರದ್ದು? ನಮ್ಮ ಭಾರತೀಯ ಪರಂಪರೆಯಲ್ಲಿ ಸನ್ಯಾಸಾಶ್ರಮವನ್ನು ತೆಗೆದುಕೊಂಡ ಮೇಲೆ ಅವರನ್ನು ಸನ್ಯಾಸಾಶ್ರಮದ ಹೆಸರಿನಿಂದಾನೇ ಕರೆಯಲಾಗತ್ತೆ, ಅವರನ್ನು ಅವರ ಪೂರ್ವಾಶ್ರಮದ ಹೆಸರಿನಿಂದ ಕರೆಯೋದಿಲ್ಲ. ಆದರೆ ಶ್ರೀ ಶಾರದಾ ಮಾತೆಯವರು ತಮ್ಮ ಸನ್ಯಾಸಿ ಶಿಷ್ಯರನ್ನು ಕೂಡ ಅವರ ಪೂರ್ವಾಶ್ರಮದ ಹೆಸರಿನಿಂದಾನೇ ಕರೀತಾ ಇದ್ರು. ಊರಿಗೆ ರಾಜನಾದರೆ ಏನು, ತಾಯಿಗೆ ಅವನು ಮಗನೇ. ಕನ್ನಡದಲ್ಲಿ ಒಂದು ಗಾದೆ ಇದೆ, ರಾಜ ಇರ್ಬೋದು ಅವನು ಊರಿಗೆ, ಆದರೆ ತಾಯಿಗವನ ಮಗ. ಸನ್ಯಾಸ ತಗೊಂಡಿರ್ಬೋದು ಆದರೆ ತಾಯಿಗವನ ಮಗ. ಆದ್ದರಿಂದಲೇ ನಮ್ಮ ಒಂದು ನಮ್ಮ ಸಂಸ್ಕೃತಿನಲ್ಲಿ ಏನು ಹೇಳ್ತಾರೆ ಅಂದರೆ, ಸನ್ಯಾಸಾಶ್ರಮ ತೆಗೆದುಕೊಂಡ ಮೇಲೆ ತಂದೆ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಬೋದು, ಆದರೆ ತಾಯಿ ಇಲ್ಲ. ತಾಯಿ ಅಂಥ ಒಂದು ಉನ್ನತವಾದ ಸ್ಥಾನದಲ್ಲಿದ್ದಾಳೆ, ಅದರಲ್ಲೂ ಶ್ರೀಮಾತೆಯವರು. ಆದ್ದರಿಂದ ಅವರು ತಮ್ಮ ಸನ್ಯಾಸಿ ಶಿಷ್ಯರನ್ನು ಕೂಡ ಅವರ ಒಂದು ಪೂರ್ವಾಶ್ರಮದ ಹೆಸರಿನಿಂದಾನೇ ಕರೀತಾ ಇದ್ದರು. ಯಾಕಂದರೆ ಆ ತಾಯಿ ಮಕ್ಕಳ ಸಂಬಂಧ ಇರಬೇಕು, ಅದು ಹೋಗಬಾರ್ದು. ನಾನವ್ರಿಗೆಲ್ಲ ತಾಯಿ, ಸೊ ನಾನು ಹಾಗೇ ಇರ್ತೀನಿ ಅನ್ನೋದು ಅವರ ಒಂದು ಭಾವನೆ ಆಗಿತ್ತು. ಅದೇ ಥರ ಆದರೆ ಈ ಒಂದು ಅವರ ಭಕ್ತರ ಜೊತೆಗೆ ಅವರ ಒಂದು ಆತ್ಮೀಯತೆ, ವಾತ್ಸಲ್ಯ, ಮಮತೆ ಅನ್ನೋದು ಇತ್ತು, ಬಹಳವಾಗಿತ್ತು. ಆದರೆ ಅಲ್ಲಿ ಮೋಹ ಅನ್ನೋದಿರಲಿಲ್ಲ, ಮೋಹ ಪರವಶತೆ ಇರಲಿಲ್ಲ. ನಮ್ದೇನಾಗುತ್ತೆ ಅಂದರೆ, ನಾವು ಎಲ್ಲಿ ನಮ್ಮ ವಾತ್ಸಲ್ಯ ಪ್ರೀತಿ ಇರುತ್ತೆ ಅಲ್ಲಿ ನಾವು ಮೋಹಕ್ಕೊಳಗಾಗ್ಬಿಡ್ತೀವಿ. ಆ ಮೋಹ ನಮ್ಮನ್ನು ಕಷ್ಟಕ್ಕೀಡು ಮಾಡುತ್ತೆ, ಆ ಮೋಹದಿಂದಾನೇ ದುಃಖ, ಆ ಮೋಹದಿಂದಾನೇ ನಮಗೆ ನಮ್ಮ ಎಲ್ಲ ಒಂದು ಏನೆಲ್ಲ ಭಾವನೆಗಳು ಆ ಮೋಹದಿಂದ. ಮೋಹ ಇಲ್ಲ ಅಂದರೆ ಆಯಿಲ್, ಅದು ಆ ಭಾವನೆಗಳಿರೋದಿಲ್ಲ. ಶ್ರೀಮಾತೆಯವರ ಆ ಒಂದು ವಾತ್ಸಲ್ಯ ಪ್ರೀತಿಯಲ್ಲಿ ಮೋಹ ಇರಲಿಲ್ಲ, ಮೋಹ ಪರವಶತೆ ಇರಲಿಲ್ಲ. ಒಂದು ಉದಾಹರಣೆ ಹೇಳ್ತೀನಿ. ದ್ವಾರಕಾನಾಥ್ ಅವರು, ದ್ವಾರಕಾನಾಥ್ ಮುಜುಮ್ದಾರ್ ಅನ್ನುವಂಥ ಒಬ್ಬ ಭಕ್ತ, ಅವರು ಮಾತೆಯವ್ರ ಹತ್ರ ದೀಕ್ಷೆ ತಗೊಳ್ಬೇಕು ಅಂತ ಬರ್ತಾರೆ. ಮಾತೆಯವರು ಕೂಡ ಅವ್ರಿಗೆ ತುಂಬ ಪ್ರೀತಿಯಿಂದ ಅವ್ರಿಗೆ ಒಂದು ಆಶೀರ್ವಾದ ಮಾಡಿ ಅವ್ರಿಗೆ ದೀಕ್ಷೆಯನ್ನು ಕೊಡ್ತಾರೆ. ದೀಕ್ಷೆ ತಗೊಂಡು ಹೋಗಬೇಕಾದ್ರೆ ಅವಾಗೆಲ್ಲ ಇಷ್ಟೊಂದು ಕಾರು ಅದೆಲ್ಲ ಇರಲಿಲ್ಲ. ಪ್ರಯಾಣ ಯಾವಾಗಲೂ ಕಷ್ಟಕರವಾಗಿತ್ತು. ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗಬೇಕಾದ್ರೇ ತುಂಬ ಕಷ್ಟಕರವಾಗ್ತಿತ್ತು. ಈ ಭಕ್ತ ದೀಕ್ಷೆ ತಗೊಂಡು ಹೋಗಬೇಕಾದ್ರೆ ದಾರಿಯಲ್ಲಿ ಇವ್ರಿಗೆ ಆರೋಗ್ಯ ಕೆಟ್ಟಿತು, ಆಂಶಂಕೆಗೊಳಗಾದರು. ಅದು ಎಷ್ಟು ಹೆಚ್ಚಾಗಿಬಿಡ್ತು ಅಂದರೆ ಅವರು ಅಲ್ಲೇ ಅವರು ತಮ್ಮ ಜೀವನ ಕಳ್ಕೊಂಡ್ರು ಆ ಒಂದು ಅನಾರೋಗ್ಯದ ಕಾರಣದಿಂದ. ಮಾತೆಯವ್ರಿಗೆ ಈ ವಿಷಯ ತಲುಪ್ತು. ತಾಯಿಯಲ್ವಾ, ದುಃಖ ಆಗುತ್ತೆ, ಅಯ್ಯೋ ನನ್ನ ಭಕ್ತ ಬಂದಿದ್ದ, ದೀಕ್ಷೆ ತಗೊಂಡು ಹೋದ, ಇಷ್ಟು ಸಂತೋಷವಾಗಿ ಹೋದ, ಆದರೆ ದಾರಿನಲ್ಲೇ ಅವನು ಪ್ರಾಣ ಕಳ್ಕೊಂಡ್ಬಿಟ್ಟ, ಅಲ್ಲೇ ಒಂದು ಅಂತಿಮ ಸಮಯ ಬಂದುಬಿಡ್ತಲ್ಲಪ್ಪ, ಮನೆ ಕೂಡ ಅವನು ತಲುಪಲಿಲ್ಲ ಅಂತ ಅವ್ರಿಗೆ ತುಂಬ ಬೇಜಾರಾಯಿತು. ಆದರೆ ಶ್ರೀಮಾತೆಯವರಲ್ಲಿ ವಾತ್ಸಲ್ಯ ಮಮತೆ ಮಾತ್ರ ಅಲ್ಲ, ಆಧ್ಯಾತ್ಮಿಕ ಶಕ್ತಿ. ನಾವಿವಾಗ ಏನು ನಮ್ಮ ಒಂದು ಭಜನೆಯಲ್ಲಿ ಹೇಳಿದ್ವಿ, ಆ ಒಂದು ಜಗನ್ಮಾತೆ ಅವತಾರ ಆಕೆ. ಗತಿಸ್ತ್ವಂ ಗತಿಸ್ತ್ವಂ ತ್ವಮೇಕಾ ಭವಾನಿ, ಆ ಒಂದು ಭವಾನಿ ಅವತಾರ ಆಕೆ. ಅವರ ಆ ಒಂದು ಆಧ್ಯಾತ್ಮಿಕ ಮನಸ್ಸಿತಿಂದ ಅವ್ರಿಗೆ ತಿಳಿಯಿತು, ಈ ಭಕ್ತನಿಗೆ ಇದೇ ಕೊನೆಯ ಜನ್ಮ, ಇವನಿಗೆ ಇನ್ನು ಮುಂದೆ ಜನ್ಮ ಇಲ್ಲ, ಈ ಒಂದು ಸಂಸಾರ ಸಾಗರದಲ್ಲಿ ಇನ್ನವನು ಕಷ್ಟಪಡಬೇಕಾಗಿಲ್ಲ. ಅದರಿಂದ ಅವ್ರಿಗೊಂದು ಮನಸ್ಸಿಗೆ ಸಮಾಧಾನ ಆಗೋಯಿತು, ಪರವಾಗಿಲ್ಲ ನನ್ನ ಭಕ್ತ ದೀಕ್ಷೆ ತಗೊಂಡು ಹೋದ, ಆದರೆ ಇದೇ ಅವನ ಕೊನೆಯ ಜನ್ಮ. ಅಂದರೆ ಮೋಹ ಇಲ್ಲ, ಮೋಹವಿಲ್ಲದಂತಹ ಒಂದು ಪ್ರೀತಿ ವಾತ್ಸಲ್ಯ ಅವ್ರದ್ದಾಗಿತ್ತು. ಕೇವಲ ಭಕ್ತರು ಮನುಷ್ಯರು ಮಾತ್ರವಲ್ಲ, ಶ್ರೀಮಾತೆಯವರ ಪ್ರೀತಿ ವಾತ್ಸಲ್ಯ ಅನ್ನೋದು ಎಲ್ಲ ಜೀವಿಗಳಲ್ಲೂ ಹರಡಿತ್ತು. ನಮ್ಮ ವೇದಗಳು ಹೇಳುತ್ತವೆ ಅಲ್ವ, ವೇದಘೋಷ, ಈಶಾವಾಸ್ಯಮಿದಗಂ ಸರ್ವೆ ಯತ್ಕಿಂಚ ಜಗತ್ಯಾನ್ ಜಗತ್. ಎಲ್ಲೆಲ್ಲೂ ಎಲ್ಲ ಜೀವಿಗಳಲ್ಲೂ ಆ ಪರಮಾತ್ಮನಿದ್ದಾನೆ. ಅದನ್ನು ಮಾತೆಯವರು ತಮ್ಮ ಆಚರಣೆಯಿಂದ, ಉಪದೇಶದಿಂದಲ್ಲ, ಅವರು ಕಾಯ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ಅವರ ಜೀವನದಲ್ಲಿ ನಾವು ಈ ವಾತ್ಸಲ್ಯ, ಈ ಮಮತೆ, ಈ ಒಂದು ಭಕ್ತರ ಬಗ್ಗೆ ಇದ್ದಂಥ ಕಾಳಜಿನ ನಾವು ತ್ರಿಕರಣ ಪೂರ್ವಕವಾಗಿ ನೋಡ್ಬೋದು. ಶಾರೀರಿಕವಾಗಿ, ಮಾನಸಿಕವಾಗಿ, ಕಾಯ ವಾಚ ಮನಸ ಆ ಒಂದು ಮಮತೆ ಮಳೆ ಅವರು ಎಲ್ಲ ಕಡೆಯೂ ಸಿಂಪಡಿಸ್ತಾ ಇದ್ರು. ಅವರಿಗೆ ತುಂಬ ಪ್ರಿಯವಾದ ಅವರ ಒಬ್ಬ ನೆಂಟರು ಅಂತಲೇ ಹೇಳ್ಬೋದು, ರಾಧಿ. ನಮಗೆಲ್ಲ ಗೊತ್ತಿದೆ ರಾಧಿ ಬಗ್ಗೆ, ಅಂದರೆ ರಾಧಿಯಲ್ಲಿ ಶ್ರೀಮಾತೆಯವರ ಒಂದು ಪ್ರಾಣ ಇತ್ತು ಅಂತ ಹೇಳ್ಬೋದು. ಅವರು ಅಷ್ಟು ಅಂದರೆ ಜಗತ್ತಿನಿಂದ ಹೊರಗೆ ಹೋಗದೇ ಇರೋ ಥರ ಜಗತ್ತಿನಲ್ಲಿ ಕಟ್ಟು ಹಾಕೋ ಹಾಗೆ ಆ ರಾಧಿನ ಹಿಡ್ಕೊಂಡಿದ್ರು ಅವರು. ತಮ್ಮ ಕೊನೆಯ ಸಮಯದವರೆಗೂ ರಾಧಿನ ಹಿಡ್ಕೊಂಡಿದ್ರು. ಆ ರಾಧಿ ಹತ್ರ ಒಂದು ಬೆಕ್ಕಿತ್ತು. ಆ ಬೆಕ್ಕನ್ನು ಕಂಡ್ರೆ ಮಾತೆಯವ್ರಿಗೂ ತುಂಬ ಪ್ರೀತಿ. ಅದಕ್ಕೆ ಹಾಲು ಬೇರೆಯಾಗಿ ಇಟ್ಟಿದ್ರು, ಅದಕ್ಕೆ ಹಾಲು ಕೊಡಬೇಕು, ಅದನ್ನು ತಮ್ಮ ಹತ್ರ ಮಲಗಿಸ್ಕೋತ, ಎಲ್ಲ ಒಂಥರ ತುಂಬ ಪ್ರೀತಿ. ಆದರೆ ಅದೇ ಆಶ್ರಮದಲ್ಲಿ ಜ್ಞಾನ ಬ್ರಹ್ಮಚಾರಿಗಳಿದ್ದರು, ಮಾತೆಯವರ ಶಿಷ್ಯರು. ಜ್ಞಾನ ಬ್ರಹ್ಮಚಾರಿಯವ್ರಗಳಿಗೆ ಬೆಕ್ಕು ಕಂಡ್ರೆ ಆಗಲ್ಲ. ಯಾಕಾಗಲ್ಲ ಅಂದರೆ ಬೆಕ್ಕು ಕಳ್ಳತನ ಮಾಡುತ್ತೆ, ಅದು ಹಾಲು ಕುಡಿಯುತ್ತೆ, ಕಳ್ಳತನ ಮಾಡಿ ಕಳ್ಳತನ ಮಾಡುತ್ತೆ. ಅದಕ್ಕೆ ಅವ್ರಿಗೆ ಬೆಕ್ಕಿಷ್ಟ ಇಲ್ಲ. ಅದಕ್ಕೆ ಬೆಕ್ಕು ಕಂಡಾಗೆಲ್ಲ ಅದನ್ನು ಓಡಿಸೋದು, ಸ್ವಲ್ಪ ಬೈಯೋದು ಎಲ್ಲ ಮಾಡ್ತಾಯಿದ್ರು. ಮಾತೆಯವ್ರಿಗೆ ಈ ವಿಷಯ ಗೊತ್ತಿತ್ತು, ಆದರೆ ಏನೂ ಹೇಳ್ತಾ ಇರಲಿಲ್ಲ. ಒಂದು ಸಲ ಯಾವುದೋ ಒಂದು ಕೆಲಸಕ್ಕೋಸ್ಕರ ಶ್ರೀಮಾತೆಯವ್ರಿಗೆ ಬೇರೆ ಕಡೆ ಹೋಗಬೇಕಾಯ್ತು. ಒಂದು 3-4 ದಿನಕ್ಕೆ ಹೋಗುವಂಥ ಒಂದು ಪರಿಸ್ಥಿತಿ ಬಂತು. ಈಗ ಬೆಕ್ಕನ್ನು ಕರ್ಕೊಂಡು ಹೋಗೋ ಹೋಗಿಲ್ಲ, ಬೆಕ್ಕಲ್ಲಿದೆ, ಆದರೆ ಅಲ್ಲಿ ಜ್ಞಾನ ಬ್ರಹ್ಮಚಾರಿಗಳು ಇದ್ದಾರೆ, ಏನು ಮಾಡೋದು, ಹೇಗೆ ತಡೆಯೋದು ಅವರನ್ನು, ಆಮೇಲೆ ಅವ್ರಿಗೆ ಹೇಗೆ ಹೇಳೋದು ಈ ವಿಷಯನ, ಎಲ್ಲ ಪ್ರಾಣಿಗಳಲ್ಲೂ ಭಗವಂತ ಇದ್ದಾನೆ ಹೇಳಬೇಕಲ್ಲ, ಹೇಗೆ ಕರೆದ್ರು. ಕರೆದ್ಬಿಟ್ಟು, ನೋಡು ನೀನು ಈ ಬೆಕ್ಕನ್ನು ಬೈಬೇಡ ಇನ್ನು, ಅದರಲ್ಲೂ ಕೂಡ ನಾನಿದ್ದೀನಿ ಅಂತ ಹೇಳಿ ಅವರು ಹೊರಟೋದ್ರು. ಈಗ ಜ್ಞಾನ ಬ್ರಹ್ಮಚಾರಿಗಳು ಏನು ಮಾಡ್ತಾರೆ, ಆ ಬೆಕ್ಕಲ್ಲಿ ಶ್ರೀಮಾತೆಯವರಿದ್ದಾರೆ, ಬೈಯೋ ಆಗಿಲ್ಲ, ಅದನ್ನು ಹೊಡೆಯೋ ಆಗಿಲ್ಲ. ಸೊ ಅಂದರೆ ನಾನಿದ್ದೀನಿ ಅಂದರೆ ಆ ಪರಬ್ರಹ್ಮ ಅಲ್ಲಿದ್ದಾನೆ, ಆ ದೇವರಲ್ಲಿದ್ದಾನೆ, ಎಲ್ಲ ಪ್ರಾಣಿಗಳಲ್ಲಿ ಆ ದೇವರಿದ್ದಾನೆ, ಚರಾಚರ ವಸ್ತುಗಳಲ್ಲಿ ಆ ದೇವರಿದ್ದಾನೆ ಅನ್ನೋದನ್ನು ಒಂದು ತುಂಬ ಸರಳವಾದ ರೀತಿಯಲ್ಲಿ ಮಾತೆಯವರು ಭಕ್ತನಿಗೆ ಹೇಳಿಕೊಟ್ರು. ಅಂದರೆ ನಾವು ಏನಾದ್ರೂ ಹೇಳ್ಕೊಡ್ಬೇಕಾದ್ರೆ ನಮ್ಮ ಶಿಷ್ಯರಿಗೆ ಭಕ್ತರಿಗೆ ಉಪದೇಶ ಮಾಡೋದು ಬೇಕಾಗಿಲ್ಲ, ನಮ್ಮ ಒಂದು ಆಚರಣೆ. ಅದಕ್ಕೆ ತಾನೇ ಅವರು ಆಚಾರ್ಯರು, ಅವರ ಆಚಾರದಿಂದ ಕಲಿಸ್ಕೊಡೋ ಅಂಥವ್ರು, ಅವರು ಆಚಾರ್ಯರು. ಆ ಥರದ ಆಚಾರ್ಯ ಒಂದು ಆಚಾರ್ಯ ಸ್ಥಾನದಲ್ಲಿ ಮಾತೆಯವರಿದ್ದರು. ಮಾತೆಯವರಿಗೆ ಎಲ್ಲರೂ ಒಂದೇ, ಅವ್ರು ಯಾವ ಥರದ ಜಾತಿ ಭೇದ ಮಾಡ್ತಿರಲಿಲ್ಲ. ನಾವು ಈಗಿನ ಒಂದು ಭಜನೆಯಲ್ಲಿ ಅದನ್ನು ನೋಡಿದ್ವಿ, ರಾಮಕೃಷ್ಣ ಪರಮಹಂಸರಾಗಲಿ ಶ್ರೀಮಾತೆಯವರಾಗಲಿ ಭೇದ ಭಾವ ಮಾಡ್ತಿರಲಿಲ್ಲ, ಎಲ್ಲರೂ ಅವ್ರ ಭಕ್ತರು ಅಂತ ತಿಳ್ಕೊತಾ ಇದ್ರು. ಆದರೆ ಆಗಿನ ಕಾಲ ಆ ಥರ ಇರಲಿಲ್ಲ, ಜಾತಿವಾದ ತುಂಬ ಇತ್ತು. ಇದು ಯಾಕೆ ಮಾಡ್ತೀರಾ, ಇವ್ರನ್ನ ಯಾಕೆ ಮುಟ್ತೀರಾ, ಅವ್ರು ಯಾಕೆ ಒಳಗಡೆ ಬಂದರು, ತುಂಬ ಇತ್ತು. ಇವತ್ತು ನಾವು ನೋಡ್ಬೋದು, ಇವತ್ತೆಲ್ಲ ಒಂಥರ ಏನು ಮಾತೆಯವರು ಅವತ್ತು ನಮಗೆ ಕಲಿಸ್ಕೊಟ್ಟು ಹೋಗಿದ್ದಾರೆ, ಇವತ್ತು ಅದನ್ನು ಸಮಾಜದಲ್ಲಿ ನಾವು ನೋಡ್ಬೋದು. ಆದರೆ ಅವತ್ತು ಆ ಥರ ಇರಲಿಲ್ಲ. ಶ್ರೀಮಾತೆಯವರಿಗೆ ಎಲ್ಲರೂ ಒಂದೇನೆ, ಅದನ್ನು ಕೂಡ ಅವರು ತಮ್ಮ ಆಚರಣೆಯಿಂದ ತೋರಿಸಿದ್ರು. ಒಬ್ಬ ಹೆಂಗಸು, ಸ್ವಲ್ಪ ಕೀಳು ಜಾತಿಯ ಮಹಿಳೆ, ಬಂದು ಮಾತೆಯವ್ರನ್ನ ಕೇಳಿದ್ಲು, ಅಮ್ಮ ನಾನು ನಿಮಗೆ ಏನಾದರೂ ತಿಂಡಿ ಮಾಡಿ ತಂದುಕೊಡ್ಬೇಕು ಅಂತ ಇದ್ದೀನಿ, ಕುರುಕು ತಿಂಡಿಗಳನ್ನ ಮಾಡಿ ತಂದುಕೊಡ್ಬೇಕು ಅಂತ ಇದ್ದೀನಿ, ನೀವು ಸ್ವೀಕಾರ ಮಾಡ್ತೀರಾ ಅಂತ. ಮಾತೆ ಹೇಳಿದ್ರು ತಂದುಕೊಡು. ಮಾತೆಯವರ ಜೊತೆಗೇನೆ ನಳಿನಿ ಅಂತ ಅವರ ಒಬ್ಬ ಬಂಧು ಇದ್ದರು. ಆಕೆ ಹೇಳಿದ್ರು, ಏನು ನೀನು ಎಲ್ರಿಗೂ ಹೇಳ್ತೀಯ, ಏನು ಯಾರಿಗೆ ಬೇಕಾದ್ರೂ ಹೇಳಿಬಿಡ್ತೀಯ ನೀನು ತಂದುಕೊಡು ತಂದುಕೊಡು ಅಂತ, ಅವ್ರ ಕೈಯಿಂದ ನಾವು ಹೇಗೆ ತಿನ್ನೋದು ಅವ್ರು ಮಾಡಿದ್ದನ್ನು ಅಂದರು. ಮಾತೆಯವರೇನು ಹೇಳಲಿಲ್ಲ, ಆಕೆ ತಂದುಕೊಟ್ಲು ಅದನ್ನು. ಮಾತೆಯವರು ಎಲ್ರಿಗೂ ಕೊಟ್ಟರು ಆ ತಿಂಡಿಗಳನ್ನ. ಆ ನಳಿನಿನೂ ಕೂಡ ಅದನ್ನು ಬಾಯಿಗೆ ಹಾಕ್ಕೊಂಡ್ಲು. ಅದು ಭಾಳ ತುಂಬ ಚೆನ್ನಾಗಿತ್ತು ತಿನ್ನೋದಕ್ಕೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು. ಆಗ ಮಾತೆಯವರು ಹೇಳ್ತಾರೆ, ಯಾಕೆ ಚೆನ್ನಾಗಿರಲ್ಲ, ಅವಳು ನನ್ನ ಮಗಳಲ್ವಾ, ನನ್ನ ಮಗಳು ಮಾಡಿದ್ದು ಚೆನ್ನಾಗೇ ಇರುತ್ತೆ. ಅಂದರೆ ಈ ಒಂದು ಪಾಠವನ್ನು ಅವರು ತಮ್ಮ ಭಕ್ತರಲ್ಲಿ ಆ ಭೇದ ಭಾವ ಇರಕೂಡ್ದು, ಅದನ್ನು ಅವರು ದೂರ ಮಾಡಬೇಕು ಅನ್ನೋದನ್ನು ತಮ್ಮಿಂದ ಆರಂಭಿಸಿದ್ರು. ಬರೀ ಉಪದೇಶ ಮಾಡಿದ್ರೆ ಸಾಕಾಗಲ್ಲ, ಅದನ್ನು ನಾವು ಆಚರಿಸಿ ತೋರಿಸ್ಬೇಕು ಅನ್ನೋದನ್ನು ಮಾತೆಯವರು ಹೇಳಿಕೊಟ್ರು. ಅದೇ ಥರ ಸ್ವಾಮಿ ವಿವೇಕಾನಂದರ ಪಾಶ್ಚಾತ್ಯ ಶಿಷ್ಯರು, ಭಗಿನಿ ನಿವೇದಿತ ಇರಬಹುದು, ಮಾರ್ಗರೆಟ್ ಬುಲ್ ಇರ್ಬೋದು, ಅವರೆಲ್ಲ ಬಂದಾಗ ಎಲ್ಲ ಪಾಶ್ಚಾತ್ಯರು, ವಿಧರ್ಮೀಯರು. ಆಗಿನ ಒಂದು ಸಮಾಜದ ಪ್ರಕಾರ ಅವ್ರನ್ನ ಮನೆ ಒಳಗಡೆನೂ ಸೇರಿಸ್ಕೊಳ್ತಾ ಇರಲಿಲ್ಲ ಅಂಥ ಒಂದು ಕಾಲ ಅದು. ಆದರೆ ಶ್ರೀಮಾತೆಯವರು ತಮ್ಮ ಮಕ್ಕಳಂತೆ, ತಮ್ಮ ಸ್ವಂತ ಮಕ್ಕಳಂತೆ ಅವರನ್ನು ಬರ್ಮಾಡಿಕೊಂಡು ರಾಮಕೃಷ್ಣ ಪರಮಹಂಸರ ಪರಿವಾರದೊಳಗಡೆ ಅವ್ರನ್ನ ಸೇರಿಸ್ಕೊಂಡು, ಅವ್ರ ಜೊತೆ ತಾಯಿ ಮಕ್ಕಳು ಹೇಗೆ ನಾವು ಒಟ್ಟಿಗೆ ಸಹಪಂಕ್ತಿ ಊಟ ಮಾಡ್ತೀವಿ, ಭೋಜನ ಮಾಡಿದ್ರು. ಅಲ್ಲಿಂದ ಅವರು ಅದನ್ನು ಹೇಳಕ್ಕೆ ಶುರು ಮಾಡಿದ್ರು. ಯಾವ ತಾರತಮ್ಯವೂ ಇಲ್ಲ, ಎಲ್ಲರೂ ಒಂದೇನೆ, ನಾವೆಲ್ಲರೂ ಆ ದೇವರ ಮಕ್ಕಳು, ಆ ಭಗವಂತನ ಮಕ್ಕಳು, ರಾಮಕೃಷ್ಣ ಪರಮಹಂಸರ ಮಕ್ಕಳು ಅನ್ನೋದನ್ನು ತಮ್ಮ ಆಚರಣೆಗಳಿಂದ ತೋರಿಸ್ಕೊಡೋಕ್ಕೆ ಶುರು ಮಾಡಿದರು. ಇದೊಂದೇ ಅಲ್ಲ, ಅವರು ಭಕ್ತರಿಗೆಲ್ಲ ಅವರೇ ಊಟ ಬಡಿಸ್ತಾ ಇದ್ರು. ಬಡಿಸ್ಬೇಕಾದ್ರೆ ಒಂದು ವಿಚಿತ್ರ, ಈಗ ತಾಯಿ ಮಕ್ಕಳಿಗೆ ಊಟ ಬಡಿಸ್ಬೇಕಾದ್ರೆ, ಓ ಈ ಮಗುಗೆ, ಈ ನನ್ನ ಮಗನಿಗೆ ಇದಿಷ್ಟ, ಬೆಂಡೆಕಾಯಿ ಇಷ್ಟ, ಈ ಮಗಳಿಗೆ ಉಪ್ಪಿನಕಾಯಿ ಇಷ್ಟ ಅಂತ ನಾವು ಬಡಿಸ್ತೀವಿ ಅಲ್ವ. ಮಕ್ಕಳಿಗೆ ಬಡಿಸ್ಬೇಕಾದ್ರೆ ನಮಗೆ ಗೊತ್ತಿದೆ ನಮ್ಮ ಮಕ್ಕಳಿಗೆ ಏನಿಷ್ಟ ಏನಿಲ್ಲ ಅಂತ. ಆದರೆ ನಮಗಿರೋ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ, ಶ್ರೀಮಾತೆಯವರ ಮಕ್ಕಳ ಸಂಖ್ಯೆ ಸಮುದ್ರದಷ್ಟು. ಆದರೂ ಕೂಡ ಭಕ್ತರು ಬಂದಾಗ, ಅವರು ಊಟಕ್ಕೆ ಕುಳಿತಾಗ ಯಾವ ಭಕ್ತನಿಗೆ ಏನಿಷ್ಟ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅವರು ಅದನ್ನೇ ಬಡಿಸ್ತಾ ಇದ್ರು. ಅದರಿಂದ ಏನಾಗೋದು, ಪ್ರತಿಯೊಬ್ಬ ಭಕ್ತನಿಗೂ ಅನಿಸೋದು, ಅಯ್ಯೋ ಶ್ರೀಮಾತೆಯವ್ರಿಗೆ ನನ್ನ ಕಂಡ್ರೆ ತುಂಬ ಇಷ್ಟ, ಎಲ್ರಿಗಿಂತ ನನ್ನ ಕಂಡ್ರೆ ತುಂಬ ಇಷ್ಟ, ಯಾಕಂದರೆ ನನ್ನ ಕೇಳಿ ಕೇಳಿ ಅವ್ರು ಬಡಿಸ್ತಾ ಇದ್ರು, ನನಗೆ ಇಷ್ಟವಾದದ್ದನ್ನೇ ಬಡಿಸ್ತಾ ಇದ್ರು. ಇದು ಒಬ್ಬ ನಳಿನಿ ಬಾಬು ಅಂತ ಒಬ್ಬರು ಭಕ್ತರಿದ್ರು, ಅವರ ಒಂದು ಅವರು ತಮ್ಮ ಇದರಲ್ಲಿ ಹೇಳ್ತಾರೆ ಇದನ್ನು. ಊಟಕ್ಕೂತಾಗ ನನಗನ್ನಿಸಿತ್ತು ನಾನೇ ಎಲ್ರಿಗಿಂತ ಶ್ರೀಮಾತೆಯವ್ರಿಗೆ ಪ್ರಿಯವಾದವನು, ನನ್ನ ಇಷ್ಟ ಎಲ್ಲ ಅವ್ರಿಗೆ ಗೊತ್ತಿದೆ, ಅವ್ರು ಕೇಳಿ ಕೇಳಿ ಬಡಿಸ್ತಾ ಇದ್ದಾರೆ, ಉಪಚಾರ ಮಾಡ್ತಾ ಇದ್ದಾರೆ ನನಗೆ, ನಾನು ತುಂಬ ಖುಷಿಯಾಗಿದ್ದೆ. ಊಟ ಆದಮೇಲೆ ಹೊರಗಡೆ ಬಂದು ಸ್ವಲ್ಪ ಹೊತ್ತು ಎಲ್ಲರೂ ಕೂತಿದ್ರು, ಒಟ್ಟಿಗೆ ಕೂತು ಊಟ ಮಾಡಿದವರೆಲ್ಲ ಎಲ್ಲರೂ ಇದೇ ಮಾತು ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲೂ ಭೇದ ಭಾವ ಇಲ್ಲ, ಎಲ್ಲರ ಬಗ್ಗೆನೂ ಶ್ರೀಮಾತೆಯವ್ರಿಗೆ ಆ ಒಂದು ಕಾಳಜಿ ಇತ್ತು, ಆ ವಿಷಯ ಅವ್ರಿಗೆ ಗೊತ್ತಿತ್ತು, ಯಾರಿಗೆ ಏನು ಬಡಿಸ್ಬೇಕು ಹೇಗೆ ಅವ್ರನ್ನ ನೋಡ್ಕೋಬೇಕು ಅನ್ನೋದು. ಇದು ಕೂಡ ಒಂದು ವಿಶೇಷವಾದಂಥ ಸಂಗತಿ. ಶ್ರೀಮಾತೆಯವರು ಗುರುಸ್ಥಾನದಲ್ಲಿದ್ದವರು, ಆದರೆ ಭಕ್ತರು ಊಟ ಆದಮೇಲೆ ಅವ್ರ ಊಟದಲ್ಲೇನೋ ಅವರೇ ತೆಗಿತಾ ಇದ್ರು, ಯಾರಿಗೂ ತೆಗಿಯಕ್ಕೆ ಬಿಡ್ತಾ ಇರಲಿಲ್ಲ. ಎಂಥ ಒಂದು ಮಮತೆ ಅಲ್ವಾ, ತಾಯಿ ಅಂದರೆ ಹಾಗೆ ಅಲ್ವಾ. ತಾಯಿಯ ವಾತ್ಸಲ್ಯ ಅವರ ಪ್ರತಿಯೊಂದು ಆಚರಣೆಯಲ್ಲೂ ನಾವು ಕಾಣ್ಬೋದು. ಅದಕ್ಕೆ ಶ್ರೀಮಾತೆಯವರು ಕಣ್ಣು ಮುಂದೆ ಬಂದರೆ ಮೊದಲನೇ ಭಾವನೆ ಬರೋದೇನೆ ಆ ಒಂದು ವಾತ್ಸಲ್ಯ, ಆ ಒಂದು ಮಮತೆ. ಏನು ಬೇಕಾದ್ರೂ ಹೇಳ್ಕೋಬೋದು ತಾಯಿ ಹತ್ರ, ಆ ಒಂದು ಭಾವನೆ ನಮ್ಮಲ್ಲಿ ಮೂಡುತ್ತೆ. ಈ ಎಲೆ ಎತ್ತೋ ವಿಷಯದಲ್ಲಿ ಎಲ್ಲರೂ ತುಂಬ ಹೇಳ್ತಾ ಇದ್ರು. ಒಂದು ಸತಿ ಸ್ವಾಮಿ ವಿಶ್ವೇಶ್ವರಾನಂದರು ಊಟಕ್ಕೆ ಬಂದಿದ್ದರು. ಅವರು ಊಟ ಮಾಡಿದ್ಮೇಲೆ ಮಾತೆಯವರು ಎಲೆ ಎತ್ತೋದಕ್ಕೆ ಹೋದರು. ಆಗ ಸ್ವಾಮಿಗಳು ಹೇಳಿದರು, ಇಲ್ಲಮ್ಮ ನಾವು ಎತ್ತುತ್ತೀನಿ, ನೀವು ಇದು ಮಾಡಬಾರ್ದು. ಆವಾಗ ಶ್ರೀಮಾತೆಯವರು ಏನು ಹೇಳ್ತಾರೆ, ಎಲ್ರಿಗೂ ಏನನ್ಸುತ್ತೆ, ನಾವು ಎಲೆ ಎತ್ತಿದ್ರೆ ನಮಗೆ ಆ ಪುಣ್ಯ ಸಿಗುತ್ತೆ, ಭಕ್ತರ ಎಲೆ ಎತ್ತಿದ್ವಿ ನಮಗೆ ಪುಣ್ಯ ಸಿಗುತ್ತೆ ಅಂತ ಅಲ್ವಾ ನಾವೊಂದು ಭಾವನೆ. ಆದರೆ ಶ್ರೀಮಾತೆಯವರಲ್ಲಿ ಆ ಭಾವನೆ ಇರಲಿಲ್ಲ. ಅವ್ರು ಏನು ಹೇಳ್ತಾರೆ ಸ್ವಾಮಿ ವಿಶ್ವೇಶ್ವರಾನಂದರಿಗೆ, ಇಲ್ಲಪ್ಪ ನಾನು ಇದಲ್ಲದೆ ಇನ್ನೇನು ತಾನೇ ಮಾಡಬಲ್ಲೆ ನಿಮಗೆ, ನೀವೆಲ್ಲ ಬಹುಮೂಲ್ಯ ರತ್ನಗಳು, ಅನರ್ಘ್ಯ ರತ್ನಗಳು, ನಾನು ಇಷ್ಟೇ ನಿಮಗೆ ಮಾಡೋಕ್ಕಾಗೋದು. ಯೋಚನೆ ಮಾಡಿ ನೋಡಿ, ಆ ಒಂದು ಉನ್ನತವಾದ ಒಂದು ಸ್ಥಾನದಲ್ಲಿದ್ದಂತಹ ಶ್ರೀಮಾತೆಯವರು ಭಕ್ತರ ಎಲೆಗಳನ್ನು ಎತ್ತೋದ್ರಲ್ಲೂ ಕೂಡ ಅದೇ ಒಂದು ಪ್ರೀತಿ ವಾತ್ಸಲ್ಯನ ತೋರಿಸ್ತಾ ಇದ್ರು. ಇದಕ್ಕಿಂತ ಹೆಚ್ಚಾದ ವಾತ್ಸಲ್ಯ ಇನ್ನೆಲ್ಲಿ ನಮಗೆ ಸಿಗುತ್ತೆ? ಆ ಎಲೆ ಎತ್ತೋದ್ರಲ್ಲೂ ತುಂಬ ನಡೀತಾ ಇತ್ತು, ಜಾತಿ ವಾದಗಳು ನಡೀತಾ ಇತ್ತು, ಬ್ರಾಹ್ಮಣೇತರ ಅಲ್ಲದ್ದು ಯಾಕೆ ಎತ್ತತೀಯ ಅಂತ ಅವರ ಕುಟುಂಬದವರೇ ಹೇಳ್ತಾ ಇದ್ರು. ಆದರೆ ಶ್ರೀಮಾತೆಯವರು ಅದರಲ್ಲಿಂದ ಹೊರಗಡೆ ಬಂದು ತಮ್ಮ ಈ ಒಂದು ಕಾರ್ಯವನ್ನು ಮಾಡ್ತಾ ಹೋದರು. ಎಲ್ಲ ಕಡೆಯೂ ಇದನ್ನು ಹೇಳ್ತಾ ಹೋದರು, ಮನುಷ್ಯ ಎಲ್ಲರೂ ಒಬ್ಬರೇ, ಎಲ್ಲರೂ ಒಂದೇ, ಎಲ್ಲೂ ಭೇದ ಭಾವ ಇರಕೂಡ್ದು ಅನ್ನೋದನ್ನು ಅವರು ತಮ್ಮ ಪ್ರತಿಯೊಂದು ಒಂದು ಕೆಲಸಗಳಿಂದ ತೋರಿಸ್ತಾ ಹೋದರು. ಎಲ್ಲೂ ನಮಗೆ ಅದನ್ನು ಕಾಣಬರೋದಿಲ್ಲ. ಅವರ ಜೀವನದ ಯಾವುದೇ ಘಟನೆಯನ್ನು ತಗೊಂಡ್ರೂ ಆ ಭೇದ ಭಾವ ನಮಗೆ ಕಾಣಬರೋದಿಲ್ಲ. ಅಂಥ ಒಂದು ಪವಿತ್ರವಾದ ಒಂದು ಸಂದೇಶವನ್ನು ಅವ್ರು ನಮಗೆ ಕೊಟ್ಟೋದ್ರು. ಮುಂಚೆ ಹೇಳಿದಾಗೆ ಅವ್ರ ಭಕ್ತರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡ್ತಾ ಇತ್ತು. ಅದಕ್ಕೆ ಒಂದೇ ಎರಡು ಘಟನೆಗಳನ್ನ ನೋಡೋಣ. ಒಬ್ಬ ಸಾಧುಗಳು ಬಂದರು, ಅವ್ರ ಮನಸ್ಸಿನಲ್ಲಿ ಮಾತೆಯವರು ಏನು ಊಟ ಮಾಡಿದ್ದಾರೆ ಅದೇ ಎಲೆಯಲ್ಲಿ ನಾನು ಊಟ ಮಾಡಬೇಕು, ಆ ಒಂದು ಅದನ್ನು ಪ್ರಸಾದದ ರೂಪದಲ್ಲಿ ನಾನು ತಗೊಂಡು ಅದರಲ್ಲಿ ನಾನು ಊಟ ಮಾಡಬೇಕು. ಮಾತೆಯವರು ಅದಕ್ಕೆಲ್ಲ ಒಪ್ತಾ ಇರಲಿಲ್ಲ ಆ ಥರದ್ದೆಲ್ಲ ಅವರು. ಆದರೆ ಆ ಸಾಧುಗಳು ಬಂದಾಗ ಮಾತೆಯವರು ಊಟ ಮಾಡ್ತಾಯಿದ್ರು, ಭೋಜನ ಅವ್ರು ನಡೀತಾ ಇತ್ತು. ಊಟ ಸ್ವಲ್ಪ ಮಾಡಿದ್ಮೇಲೆ ಈ ಎಲೆಯಲ್ಲಿ ಆ ಸಾಧು ಅವ್ರಿಗೆ ಬಡಿಸಿ ಅಂತ ಹೇಳಿಬಿಟ್ರು. ಸಾಧುಗಳು ಇವ್ರಿಗೆ ಹೇಳಿಲ್ಲ ಆ ಮಾತನ್ನು, ಮನಸ್ಸಲ್ಲಿದೆ ಆದರೆ ಮಾತೆಯವ್ರಿಗೆ ಅದು ಅರ್ಥ ಆಯಿತು, ಅದನ್ನು ಅವರು ತಮ್ಮ ಎಲೆನ ಅಲ್ಲಿಗೆ ಕಳಿಸ್ಕೊಟ್ರು. ಆ ಥರ ಭಕ್ತರ ಮನಸ್ಸಿನ ಮಾತುಗಳನ್ನ ತಾಯಿ ಯಾವಾಗಲೂ, ಮಕ್ಕಳ ಮನಸ್ಸಿನ ಮಾತು ತಾಯಿಗೆ ಗೊತ್ತಾಗ್ಬಿಡುತ್ತೆ. ಅದೇ ಒಂದು ಸಂಬಂಧ ತಾಯಿ ಮತ್ತು ಮಕ್ಕಳ ಮಧ್ಯದಲ್ಲಿರೋದು. ಇದೇ ಇನ್ನೊಂದು ಘಟನೆ, ಶ್ರೀಮಾತೆಯವರ ಕೊನೆಯ ದಿನಗಳು, ತುಂಬ ಅವ್ರಿಗೆ ಆವಾಗ ಆರೋಗ್ಯ ಸರಿ ಇರಲಿಲ್ಲ, ಚಿಕ್ಕ ಮಗುವಂತೆ ಹಠ ಮಾಡೋರು. ಇದೇ ಥರ ಭೋಜನಕ್ಕೆ ಅವ್ರಿಗೆ ಊಟ ಮಾಡೋದಕ್ಕೆ ಅವ್ರಿಗೆ ಅವರ ನೋಡ್ಕೊಳ್ತಾ ಇದ್ದಾಕೆ ಹೇಳಿದಾಗ, ಇಲ್ಲ ಇಲ್ಲ ನಾನು ಊಟ ಮಾಡೋದಿಲ್ಲ ಇವತ್ತು, ನನಗೆ ಊಟ ಬೇಡ, ನಿನಗೆ ಗೊತ್ತಿರೋದು ಒಂದೇ, ಊಟ ಮಾಡು, ಕಡ್ಡಿ ಇಟ್ಕೋ. ಕಡ್ಡಿ ಅಂದರೆ ಥರ್ಮೋಮೀಟರ್. ಆವಾಗ ತುಂಬ ಜ್ವರ ಬರ್ತಾ ಇತ್ತು ಅವ್ರಿಗೆ. ಊಟ ಮಾಡು, ಕಡ್ಡಿ ಇಟ್ಕೋ, ಊಟ ಮಾಡು, ಕಡ್ಡಿ ಇಟ್ಕೋ, ನೀನಿದನ್ನೇ ಹೇಳ್ತಾ ಇರ್ತೀಯ, ನನಗೆ ಬೇಡ ಊಟನೂ ಬೇಡ, ನಿನ್ನ ಕಡ್ಡಿನೂ ಬೇಡ. ಆಗ ಆಕೆ ಹೇಳಿದ್ಲು, ನೋಡಿ ಅಮ್ಮ, ನೀವು ಇದನ್ನು ಊಟ ಮಾಡದೇ ಇದ್ದರೆ ನೀವು ಔಷಧಿ ತೊಗೊಳ್ಬೇಕು, ಪಥ್ಯ ಮಾಡಬೇಕು. ನೀವು ಮಾಡದೇ ಇದ್ದರೆ ನಾನು ಹೋಗಿ ಸ್ವಾಮಿ ಶಾರದಾನಂದರಿಗೆ ಹೇಳಿಬಿಡ್ತೀನಿ ವಿಷಯನ ಅಂತ ಹೇಳಿದ್ಲು. ಹೇಳಿ ಹೋಗು ನೀನು, ಕರ್ಕೊಂಡು ಬಾ ಅವನ್ನ ಅಂತ ಹೇಳಿದ್ರು. ಹೋಗಿ ಆಕೆ ಹೇಳಿದ್ಲು, ಸ್ವಾಮಿ ಶಾರದಾನಂದರು ಬಂದರು. ಅವರು ತುಂಬ ಪ್ರೀತಿಯಿಂದ ಚಿಕ್ಕ ಮಗುಗೆ ಹೇಳೋ ಹಾಗೆ, ಅಮ್ಮ ಈ ಥರ ಮಾಡಬೇಡಿ, ಊಟ ಮಾಡಿ, ಇಲ್ಲದೇ ಇದ್ದರೆ ನಿಮ್ಮ ಆರೋಗ್ಯ ಸರಿ ಹೋಗಲ್ಲ ಅಂತೆಲ್ಲ ತುಂಬ ಪ್ರೀತಿಯಿಂದ ಅವರು ತಾಯಿಗೆ ಹುಷಾರಿಲ್ದಿದ್ದಾಗ ಮಗ ಹೇಳ್ತಾನಲ್ವಾ, ಆ ಥರ ತುಂಬ ಪ್ರೀತಿಯಿಂದ ಅವ್ರಿಗೆ ಹೇಳಿದರು. ತಾಯಿ ಹೇಳ್ತಾರೆ ಅವಾಗ, ನೋಡು ಇವ್ರು ಎಷ್ಟು ಚೆನ್ನಾಗಿ ನನಗೆ ಹೇಳ್ತಾ ಇದ್ದಾನೆ, ನಿನಗೆ ಗೊತ್ತಿಲ್ಲ ಇದೆಲ್ಲ, ನೀನು ಬರೀ ಊಟ ಮಾಡು ಕಡ್ಡಿ ಇಟ್ಕೊಂತಿ ಅಂತ ಬೈದು ಬಿಟ್ರು ಅವನು. ಸರಿ, ಅವಳು ಆ ಶಾರದಾನಂದ ಸ್ವಾಮಿ ಶಾರದಾನಂದ್ರೆ ಹೇಳಿದ್ರು, ಊಟ ತಗೊಂಡು ಬಾಮ್ಮ ಅಂತ ತಂದ್ಲು. ನಿನ್ನ ಕೈಯಲ್ಲಿ ಊಟ ಮಾಡಲ್ಲ ನಾನು, ಚಿಕ್ಕ ಮಗುವಿನ ಹಾಗೆ ನಿನ್ನ ಕೈಯಲ್ಲಿ ಊಟ ಮಾಡಲ್ಲ ನಾನು, ಇವನೇ ತಿನ್ನಿಸ್ಲಿ. ಸ್ವಾಮಿ ಶಾರದಾನಂದರು ಅವ್ರಿಗೆ ಊಟ ಮಾಡಿಸಿದ್ರು. ಈ ಎಲ್ಲ ಘಟನೆ ನೋಡಿದಾಗ ತುಂಬ ಸಾಮಾನ್ಯವಾಗಿ ಅನಿಸುತ್ತೆ, ತಾಯಿಗೆ ಹುಷಾರಿಲ್ಲ, ಏನೋ ಸ್ವಲ್ಪ ಹಠ ಹಿಡ್ದಿದ್ದಾರೆ ಅಂತ. ಅಲ್ಲ, ಸ್ವಾಮಿ ಶಾರದಾನಂದರ ಮನಸ್ಸಿನಲ್ಲಿ ತಾಯಿಗೆ ಈ ಥರ ನಾನೊಂದು ಸೇವೆ ಮಾಡಬೇಕು ಅನ್ನೋ ಒಂದು ಇಚ್ಛೆ ಇತ್ತು. ಆದರೆ ಆಶ್ರಮದ ನಿಯಮಗಳು, ಅಲ್ಲಿ ಸೇವಿಕೆಯರೇ ಅವ್ರನ್ನ ನೋಡ್ಕೋತಾ ಇದ್ರು, ಸ್ವಾಮಿ ಶಾರದಾನಂದರು ಮೇಲಿಂದೆಲ್ಲ ನೋಡ್ಕೋತಾ ಇದ್ರು. ಈ ಎಲ್ಲ ಕಾರ್ಯಗಳನ್ನ ಅವರ ಒಂದು ನೋಡ್ಕೊಳ್ಳೋಂಥ ಮಹಿಳೆ ಅವ್ರು ನೋಡ್ಕೋತಾ ಇದ್ರು. ಅವಕಾಶ ಸಿಗ್ತಿರಲಿಲ್ಲ. ಇದು ಶಾರದಾ ಮಾತೆಯವ್ರಿಗೆ ಗೊತ್ತಾಯಿತು, ಮನಸ್ಸಲ್ಲೇ ಗೊತ್ತಾಯಿತು ಈ ಥರ ಒಂದು ಆಸೆ ಇದೆ ಅವ್ರಿಗೆ ಅಂತ. ಆಸೆನ ಪೂರೈಸೋದಕ್ಕೆ ಶ್ರೀಮಾತೆಯವರು ಇದೆಲ್ಲ ಒಂದು ನಾಟಕ ಥರ ಆಡಿದ್ರು. ಅದೇ ಲೀಲಾ ನಾಟಕ ಅಂತ ಹೇಳ್ತೀವಲ್ವಾ, ಆ ಭಗವಂತನಲ್ಲಿ ಲೀಲಾ ನಾಟಕ, ಹಾಗೆಯೇ ಶ್ರೀಮಾತೆಯವರ ಲೀಲಾ ನಾಟಕ. ತಾಯಿಯಾಗಿ ಅದನ್ನು ಅವರು ಮಾಡ್ತಾ ಹೋದರು. ಹೀಗೆ ಇನ್ನೊಬ್ಬರು ಬ್ರಹ್ಮಚಾರಿಗಳಿದ್ರು, ರಾಸ್ಬಿಹಾರಿ ಬ್ರಹ್ಮಚಾರಿಗಳು. ಅವ್ರಿಗೆ ಅವ್ರ ತಾಯಿ ತುಂಬ ಚಿಕ್ಕ ವಯಸ್ಸಲ್ಲೇ ಹೋಗ್ಬಿಟ್ಟಿದ್ರು. ಅಮ್ಮ ಅಂತ ಕರೆದೇ ಅಭ್ಯಾಸ ಇಲ್ಲ, ಅಮ್ಮ ಅಂತ ಕರೆಯೋದಕ್ಕೆ ಸಂಕೋಚ. ಎಷ್ಟೊಂಥರ ಅನ್ಸುತ್ತಲ್ವಾ, ಅಯ್ಯೋ ಅಮ್ಮ ಅನ್ನೋದ್ರಲ್ಲಿ ಏನಿದೆ. ಆದರೆ ಅವ್ರಿಗೆ ಕರೆದ ಅಭ್ಯಾಸ ಇಲ್ಲ, ಕರೆಯೋದಕ್ಕೆ ಸಂಕೋಚ. ತಾಯಿಗೆ ಗೊತ್ತಾಯ್ತು ಈ ವಿಷಯ, ಶ್ರೀ ಶಾರದಾ ಮಾತೆಯವ್ರಿಗೆ ಏನು ಮಾಡೋದು, ಅವ್ರನ್ನ ಕರೆದ್ರು. ಸುಮ್ಮನೆ ಹೇಳಿದ್ರೆ ಆ ಸಂಕೋಚ ಹೋಗಲ್ಲ, ಆ ಹಿಂಜರಿಕೆ ಹೋಗಲ್ಲ. ಅದಕ್ಕೆ ಅವ್ರೇನು ಮಾಡಿದ್ರು, ಬಾಪ್ಪ ಇಲ್ಲಿ ನೀನು ಹೋಗಿ ಇಂತಿಂಥವ್ರನ್ನ ನೀನು ಭೇಟಿ ಮಾಡಬೇಕು, ಭೇಟಿ ಮಾಡಿ ಅಮ್ಮ ನನ್ನ ಕಳಿಸಿದ್ದಾರೆ, ಅಮ್ಮ ಈ ಥರ ಹೇಳಿದ್ದಾರೆ, ಈ ಥರ ಅಮ್ಮ ಅಮ್ಮ ಅಂತ ಅದರಲ್ಲೊಂದು 10 ಸತಿ ಬರೋ ಹಾಗೆ ಅವರು ಹೇಳಿದ್ರು, ನೀನು ಹೋಗಿ ಇದನ್ನು ಹೇಳಬೇಕು. ಏನು ಹೇಳ್ತೀಯ ಹೇಳು, ನಾನೇನು ಹೇಳಿದೆ ನಿನಗೆ ಅಂತ ಹೇಳು ಸ್ವಲ್ಪ. ರಾಸ್ಬಿಹಾರಿ ಬ್ರಹ್ಮಚಾರಿಗಳು ಹೇಳಿದ್ರು. ಅವರ ಒಂದು ಹಿಂಜರಿಕೆ ನಾಚಿಕೆ ಎಲ್ಲ ಹೊರಟೋಯ್ತು. ಅಂದರೆ ಪ್ರತ್ಯಕ್ಷ ಒಂದು ಪ್ರಾಕ್ಟಿಕಲ್ಲಾಗಿ ಹೇಗೆ ಮಾಡೋದು, ಸುಮ್ಮನೆ ಇಲ್ಲಪ್ಪ ನೀನು ಬಂದು ನನ್ನ ಅಮ್ಮ ಅಂತ ಕರೀದ್ರೆ ಆ ಹೆಂಜರಿಕೆ ಹೋಗ್ತಾ ಇರಲಿಲ್ಲ. ಏನೋ ತಾಯಿ ಹೇಳ್ತಾ ಇದ್ದಾರೆ ಅಂತ ಅವ್ರು ಕರಿಬೋದಾಗಿತ್ತು, ಆದರೆ ಆ ಒಂದು ಈಸಿಯಾಗಿ ಹೇಳುವಂಥ ಒಂದು ಇದು ಬರ್ತಿರಲಿಲ್ಲ. ಆ ಥರ ಅವ್ರಿಗೆ ಮಾರ್ಗದರ್ಶನ ಮಾಡ್ತಾಯಿದ್ರು. ಅವರೊಂದು ಎಲ್ಲ ಒಳಗಿನ ಸಂಕುಚಿತ ಭಾವನೆಗಳನ್ನ ಅವರು ತೆಗೆದುಹಾಕ್ತಾಯಿದ್ರು. ಆ ಸಮಯದಲ್ಲಿ ಬರೀ ಇಲ್ಲಿಗೆ ಅಲ್ಲ, ಬೇರೆ ಬೇರೆ ಕಡೆಯೂ ನಾವು ಅವರ ಒಂದು ಈ ವಾತ್ಸಲ್ಯದ ಮಳೆಯನ್ನು ನೋಡ್ಬೋದು. ಜಯರಾಂಬಾಟಿ ಹತ್ರ ಒಂದು ಹಳ್ಳಿ, ಅಲ್ಲಿದ್ದವರೆಲ್ಲ ಮುಸಲ್ಮಾನರು. ಅವರ ಕಸ್ಬೇನು ಅಂದರೆ ರೇಷ್ಮೆ ಬಟ್ಟೆಗಳನ್ನ ತಯಾರಿಸೋದು. ರೇಷ್ಮೆ ಬಟ್ಟೆಗಳು ಆವಾಗ ಇದ್ದಿದ್ದೆ ಎರಡು, ರೇಷ್ಮೆ ಮತ್ತು ಹತ್ತಿ ಬಟ್ಟೆಗಳು, ರೇಷ್ಮೆ ಬಟ್ಟೆಗಳನ್ನ ತಯಾರಿಸ್ತಾ ಇದ್ರು. ತಯಾರಿಸ್ಬಿಟ್ಟು ಅದನ್ನು ಮಾರಾಟ ಮಾಡಿ ಒಳ್ಳೆ ಸ್ಥಿತಿನಲ್ಲಿದ್ದರು ಎಲ್ಲರೂ. ಆದರೆ ಪಾಶ್ಚಾತ್ಯರ ಸಮಯ, ಬ್ರಿಟಿಷ್ ಗೌರ್ಮೆಂಟ್ ಆವಾಗಿತ್ತು ನಮ್ಮ ಇದರಲ್ಲಿ ಭಾರತದಲ್ಲಿ. ಅವರೇನು ಮಾಡಿದ್ರು, ತಮ್ಮ ಅಗ್ಗದ ಬಟ್ಟೆಗಳನ್ನ ಮಾರ್ಕೆಟಿಗೆ ತಂದುಬಿಟ್ರು. ಸೊ ಇದೆಲ್ಲನೂ ಈ ರೇಷ್ಮೆ ಬಟ್ಟೆಗಳ ವ್ಯಾಪಾರ ನಿಂತು ಹೋಯಿತು ನಿಧಾನವಾಗಿ. ಯಾವ ಪರಿಸ್ಥಿತಿಗೆ ಅವ್ರು ಬಂದುಬಿಟ್ರು ಅಂದರೆ, ಮನೆಯಲ್ಲಿ ಊಟಕ್ಕೆ ಗತಿ ಇಲ್ಲದೇ ಇರುವಂಥ ಒಂದು ಪರಿಸ್ಥಿತಿ. ಎಲ್ಲಿ ಅವರು ಥರ ಒಳ್ಳೆ ಒಂದು ಚೆನ್ನಾಗಿರೋ ಫ್ಯಾಮಿಲಿಗಳಾಗಿತ್ತು, ಇಲ್ಲಿ ಅವರು ಈಗ ಊಟಕ್ಕೆ ಗತಿ ಇಲ್ಲ, ಆ ಥರ ಆಗಿಬಿಟ್ರು. ಏನು ಮಾಡಬೇಕು ಈಗ, ಮಕ್ಕಳನ್ನ ನಾವು ಮಕ್ಕಳನ್ನ ಮಾಡಿ ಮನೆ ನೋಡ್ಕೋಬೇಕು. ಅವರೆಲ್ಲರೂ ಆವಾಗ ಕಳ್ತನ ಸುಲಿಗೆ ದರೋಡೆ ಮಾಡೋಕ್ಕೆ ಶುರು ಮಾಡಿದ್ರು. ಅದೇ ಸಮಯದಲ್ಲಿ ಇದು ಜಯರಾಮ್ ಬಾಟಿ ಅವರ ತಾಯಿಯವರ ತಾಯಿ ಮನೆ ಇದ್ದಂಥ ಜಾಗ. ಅದೇ ಸಮಯದಲ್ಲಿ ಅಲ್ಲಿ ಶ್ರೀಮಾತೆಯವರ ಒಂದು ಹೊಸ ಮನೆ ನಿರ್ಮಾಣ ಆಗ್ತಾ ಇತ್ತು. ಅಲ್ಲಿದ್ದ ಸಾಧುಗಳು ಈ ಇವ್ರ ಹೆಸರೇ ಆಗ್ಬಿಟ್ಟಿತ್ತು ರೇಷ್ಮೆ ಡಕಾಯಿತ್ರು ಅಂತ. ಈ ರೇಷ್ಮೆ ವ್ಯಾಪಾರ ಮಾಡ್ತಾಯಿದ್ರು, ಆಮೇಲೆ ಡಕಾಯಿತ್ರು ಆಗಿಬಿಟ್ರು. ಅವ್ರ ಹೆಸರು ಅಕ್ಕಪಕ್ಕದಲ್ಲೆಲ್ಲ ರೇಷ್ಮೆ ಡಕಾಯಿತ್ರು ಅಂತಲೇ ಪ್ರಸಿದ್ಧಿ ಆಗಿಬಿಟ್ಟಿತ್ತು. ಸೊ ಮನೆ ಕಟ್ತಾ ಇರಬೇಕಾದ್ರೆ ಅಲ್ಲಿದ್ದಂಥ ರಾಮಕೃಷ್ಣ ಆಶ್ರಮದ ಸಾಧುಗಳು ಇವರನ್ನು ಅಲ್ಲಿಗೆ ಮನೆ ಬಂದು ನೀವು ಕೆಲಸ ಮಾಡಿ ಇಲ್ಲಿ ನೀವು ಕೆಲಸ ಮಾಡಿದ್ರೆ ನಿಮಗೆ ಮನೆ ನಡೆಸೋದಕ್ಕೆ ಹಣ ಬರುತ್ತೆ, ನೀವು ಈ ಕಳ್ತನ ಎಲ್ಲ ಮಾಡೋದು ಬೇಕಾಗಲ್ಲ ಅಂತ ಅವ್ರನ್ನ ಕರ್ಕೊಂಡು ಬಂದರು. ಊರ ಜನಕ್ಕೆಲ್ಲ ಇದು ಹಿಡಿಸ್ಲಿಲ್ಲ, ಅವರೆಲ್ಲ ಕಳ್ತನ ಮಾಡೋವಂಥವ್ರು, ಕೆಟ್ಟವ್ರು, ಅವ್ರನ್ನ ಯಾಕೆ ಕರ್ಕೊಂಡು ಬರ್. ಆದರೆ ಅವ್ರು ಬಂದರು, ಕೆಲಸ ಮಾಡಿದ್ರು, ಒಳ್ಳೆ ವ್ಯಕ್ತಿಗಳಾಗ್ತಾ ಹೋದರು. ಅವಾಗೆಲ್ಲರೂ ಹೇಳಿದ್ರು ಶ್ರೀಮಾತೆಯವರೊಂದು ಪ್ರಭಾವ ಹೇಗಿತ್ತಂದರೆ ಅಂಥವ್ರನ್ನ ಕೂಡ ಒಳ್ಳೆ ವ್ಯಕ್ತಿಗಳನ್ನ ಅವರು ಮಾಡೋ ಅಂಥ ಒಂದು ಪ್ರಭಾವ ಇತ್ತು. ಡಕಾಯಿತ್ರನ್ನ ಕೂಡ ಅವರು ಸನ್ಮಾರ್ಗಕ್ಕೆ ತರೋಂಥ ಒಂದು ಅವರಲ್ಲಿ ಒಂದು ಶಕ್ತಿ ಇತ್ತು. ಆ ಥರ ರೇಷ್ಮೆ ಅದರಲ್ಲಿ, ಆ ರೇಷ್ಮೆ ಡಕಾಯಿತ್ರಲ್ಲಿ ಒಬ್ಬ ಅಮ್ಜದ್ ಅಂತ ಇದ್ದ, ಕೆಲವರು ಆ ಥರನೂ ಇದ್ದರು ಅಲ್ಲಿ. ಶ್ರೀಮಾತೆ ಅವರು ಏನೇ ಹೇಳಿದ್ರು ಅವ್ರು ಕಳ್ತನ ಬಿಡಲಿಲ್ಲ, ದರೋಡೆ ಬಿಡಲಿಲ್ಲ, ಯಾಕಂದರೆ ಸುಲಭವಾಗಿ ಹಣ ಬರ್ತಾ ಇತ್ತು. ಬೇಸಾಯ ಮಾಡೋ ಹಂಗಿಲ್ಲ, ಏನು ಕೆಲಸ ಮಾಡೋ ಹಂಗಿಲ್ಲ, ಕಷ್ಟಪಡೋ ಹಂಗಿಲ್ಲ, ಕಳ್ತನ ಮಾಡಿ ಸುಲಭವಾಗಿ ಬರ್ತಾ ಇತ್ತು ಹಣನ. ಮಾತೆಯವ್ರಿಗೆ ಅದನ್ನು ಹೇಳ್ತಾನೆ ಇದ್ದರು, ಇಲ್ಲಮ್ಮ ನಾವು ಇದನ್ನು ಬಿಡೋಕೆ ಆಗೋದಿಲ್ಲ ಅಂತ. ಶ್ರೀಮಾತೆಯವರು ಹೇಳ್ತಾ ಇದ್ದರು ಆಯಿತು ಬಿಡಪ್ಪ ಅಂತ. ಅಂದರೆ ಮಕ್ಕಳು ಕೆಟ್ಟು ಹೋದರೆ ಆ ಮಕ್ಕಳನ್ನ ತಾಯಿ ಮನೆಯಿಂದ ಹೊರಗಡೆ ಓಡಿಸ್ಬಿಡ್ತಾಳ? ಇಲ್ಲ, ಅವರನ್ನ ಸರಿ ಮಾಡೋ ಪ್ರಯತ್ನ ಅವಳು ನಿರಂತರವಾಗಿ ಮಾಡ್ತಾಳೆ. ಯಾರೇ ಎಷ್ಟೇ ಬೈದರು, ಯಾರೇ ಎಷ್ಟೇ ಏನೇ ಹೇಳಿದ್ರು, ಮಕ್ಕಳು ಕೆಟ್ಟೋದ್ರು ಅಂತ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕಲ್ಲ. ಅದೇ ಥರ ಶಾರದಾ ಮಾತೆಯವರು ಇಂತಹ ವ್ಯಕ್ತಿಗಳನ್ನ ಕೂಡ ಹೊರಗಡೆ ಬಿಡ್ತಾ ಇರಲಿಲ್ಲ. ಅಮ್ಜದ್ ಅನ್ನೋನು ಬಾಳೆಹಣ್ಣಿನ ಒಂದು ಚಿಪ್ ತಗೊಂಡು ಬರ್ತಾನೆ, ಕೇಳ್ತಾನೆ ಅಮ್ಮ ಇದನ್ನು ನಾನು ಕೊಡ್ಬೋದಾ ಅಂತ. ಕೊಡಪ್ಪ, ಅದೇನು ಈಗ ರಾಮಕೃಷ್ಣ ಪರಮಹಂಸರಿಗೆ ಅವ್ರಿಗೋಸ್ಕರ ತಂದಿದ್ಯಾ, ಅವ್ರಿಗೆ ಕೊಡು. ಅಂದರೆ ಇದನ್ನು ತಗೋಬೇಕು, ಇದನ್ನು ತಗೋಬಾರ್ದು, ಇದು ಮುಟ್ಟಬಾರ್ದು, ಅದು ಹಾಗೆ ಏನೂ ಇಲ್ಲ, ಮಕ್ಕಳು ತಂದಿದ್ದಾರೆ ಅದನ್ನು ನಾನು ಸ್ವೀಕರಿಸ್ತೀನಿ ಅನ್ನೋ ಒಂದು ಭಾವನೆ ಅವರಲ್ಲಿ ಅಷ್ಟು ಆಳವಾಗಿತ್ತು. ಕೆಲವರು ವಿಚಿತ್ರ ಭಕ್ತರು ಬರ್ತಾಯಿದ್ರು. ಅಂದರೆ ಮಾತೆಯವರು ಆಚಾರ್ಯ ಸ್ಥಾನದಲ್ಲಿದ್ದು ಎಂಥ ಕಷ್ಟಗಳನ್ನ ಪಟ್ಟಿದ್ದಾರೆ. ಒಬ್ಬ ಭಕ್ತ ಬರ್ತಾನೆ, ಮಾತೆಯವರು ಊಟ ಮಾಡಿ ಕೂತಿದ್ದಾರೆ, ಬೇಸಿಗೆ ಕಾಲ, ಸಿಕ್ಕಾಪಟ್ಟೆ ಉತ್ತರ ಭಾರತ ಸೆಕೆ ಗೊತ್ತಿದೆ ಎಷ್ಟು ಎಲ್ಲಿ ಹೋಗುತ್ತೆ, ತುಂಬ ಸೆಕೆ ಆಗ್ತಾ ಇದೆ. ಆದರೆ ಭಕ್ತ ಬಂದ, ಹೇಳ್ದ ನಾನು ಪಾದ ಪೂಜೆ ಮಾಡಬೇಕಮ್ಮ ಅಂತ. ಪಾದ ಪೂಜೆ ಮಾಡೋದೇನು, ಬಂದು ಮಾತೆಯವರು ಕಾಲನ್ನು ತಮ್ಮ ಇದರಿಂದ ಕಾಟಿಂದ ಕೆಳಗಡೆ ಇಟ್ಕೋತಾರೆ, ಪುಷ್ಪಾರ್ಚನೆ ಮಾಡಿ ಹೋಗ್ತಾನೆ ಅಂತ ತಾಯಿನೂ ಅಂದ್ಕೊಂಡ್ರು. ಆಯಿತು ಬಾಪ್ಪ ಅಂದರೆ ಮಾತೆಯವರು ಯಾವಾಗಲೂ ಒಂದು ಶಾಲ್ ಮೇಲ್ಗಡೆ ಹೊದ್ಕೋತಾ ಇದ್ರು, ಶಾಲ್ ಹೊದ್ಕೊಂಡು ಕೂತ್ಕೊಂಡಿದ್ದಾರೆ. ಶಕೆ, ಈ ಭಕ್ತ ಬಂದ, ಅಂಗನ್ಯಾಸ ಕರನ್ಯಾಸದಿಂದ ಶುರು ಮಾಡಿಕೊಂಡ. ಅಂದರೆ ಮಾತೆಯವರಲ್ಲಿ ಆ ದೇವರನ್ನ, ಅಂದರೆ ಒಂದು ಮೂರ್ತಿ, ಒಂದು ಮೂರ್ತಿಯಲ್ಲಿ ಹೇಗೆ ದೇವ್ರನ್ನ ಆವಿರ್ಭಾವಿಸ್ತೀವೋ ಆ ಥರ ಮಾಡೋಕ್ಕೆ ಶುರು ಮಾಡ್ತ. ಈಗ ಮಾತೆ ಕೂತಿದ್ದಾರೆ, ಬೆವರು ಹರಿತಾ ಇದೆ, ಶಕೆ ಬರ್, ಯಾರೂ ಇಲ್ಲ ಅಲ್ಲಿ, ತುಂಬ ಸಮಯ ಆಯಿತು. ಅಷ್ಟರಲ್ಲಿ ಗುಲಾಬ್ ಮಾ ಬಂದರು, ನೋಡ್ತಾರೆ ತಾಯಿಗೆ ಸಿಕ್ಕಾಪಟ್ಟೆ ಶಕೆ ಆಗ್ತಾಯಿದೆ. ಆಗ ಅವರು ಆತನಿಗೆ ಹೇಳಿ ಹೊರಗಡೆ ಇಡಿದ್ರು. ಅಂದರೆ ಅಷ್ಟೆಲ್ಲ ಆಗ್ತಾಯಿದ್ರು, ಮಾತೆ ಅವರು ಹೇಳಲಿಲ್ಲ. ಆ ಥರ ಒಂದು ವಾತ್ಸಲ್ಯ ಅವರಲ್ಲಿತ್ತು. ಇನ್ನು ಒಂದೆರಡು ಘಟನೆಗಳು ಅವರು ಸನ್ಯಾಸಿ ಭಕ್ತರೊಂದಿಗೆ. ಸ್ವಾಮಿ ರಾಮಕೃಷ್ಣಾನಂದರು ತಾಯಿಯವರ ಪರಮ ಪ್ರಿಯರಾದಂತಹ ಶಿಷ್ಯರು. ಶ್ರೀಮಾತೆಯವರು ಬೆಂಗಳೂರಿಗೆ ಬಂದಿದ್ದಂಥ ಸಂದರ್ಭ ನಮಗೆಲ್ರಿಗೂ ಗೊತ್ತಿದೆ. ಮಾತೆಯವರ ಶಿಲಾಸನ ನಾವು ಅಲ್ಲಿ ನೋಡ್ತಾ ಇದ್ನು ಹೋಗ್ತೀವಿ, ದರ್ಶನ ಮಾಡ್ತೀವಿ, ನಮ್ಮೆಲ್ಲ ಮನಸ್ಸಿನ ಒಂದು ಏನು ಬೇಗುದಿಗಳು ಅದನ್ನೆಲ್ಲ ಅಲ್ಲಿ ಹೇಳ್ಕೊಂಡು ಬರ್ತೀವಿ. ನಮ್ಮ ದುಃಖ, ನಮ್ಮ ಏನೇನೆಲ್ಲ ನಮ್ಮ ಮನಸ್ಸು ಒಳಗಡೆ ತುಂಬಿಟ್ಕೊಂಡಿರ್ತೀವಿ ಅದನ್ನೆಲ್ಲ ಅಲ್ಲಿ ಹೋಗಿ ಹೇಳಿ ಬಂದುಬಿಡ್ತೀವಿ, ಮನಸ್ಸು ಒಂಥರ ಸಮಾಧಾನವಾಗುತ್ತೆ. ಆ ಒಂದು ಶಿಲಾಸನವಾದಂಥ ಒಂದು ಪ್ರಸಂಗ, ಶ್ರೀಮಾತೆಯವರು ಬೆಂಗಳೂರಿಗೆ ಬಂದಿದ್ದಾರೆ. ಹೀಗೆ ಒಂದು ಸಾಯಂಕಾಲ ಆತೆ ಆ ಒಂದು ಬಂಡೆ ಮೇಲೆ ಮಾತೆಯವರು ಅಂದ್ಕೊಂಡ್ರು, ಅಲ್ಲಿ ಹೋಗಿ ಕೂತ್ಕೊಂಡು ನಾನು ಸೂರ್ಯಾಸ್ತನ ನೋಡ್ತೀನಿ ಅಂತ ಹೇಳಿ ನೋಡಕ್ಕೆ ಹೋಗ್ತಾರೆ. ಅಲ್ಲಿ ನೋಡ್ತಾ ನೋಡ್ತಾ ಆ ಒಂದು ಪ್ರಾಕೃತಿಕ ಸೌಂದರ್ಯನ ನೋಡ್ತಾ ನೋಡ್ತಾ ಮಾತೆಯವರು ಭಾವಸಮಾಧಿನಲ್ಲಿ ಮುಳುಗ್ಬಿಡ್ತಾರೆ. ಆ ಭಾವಸಮಾಧಿನಲ್ಲಿ ಮುಳುಗ್ದಾಗ ಅದನ್ನು ಯಾರೋ ಬ್ರಹ್ಮಚಾರಿಗಳು ನೋಡಿಬಿಟ್ಟು, ಸ್ವಾಮಿ ರಾಮಕೃಷ್ಣ ಅಂದ್ರೆ ಆವಾಗ ಬೆಂಗಳೂರು ಆಶ್ರಮ ನೋಡ್ಕೋತಾ ಇರ್ತಾರೆ, ಅವ್ರಿಗೆ ಹೇಳ್ತಾರೆ ಸ್ವಾಮಿ ರಾಮಕೃಷ್ಣ ಅನ್ನಂದರು ಅವ್ರ ಬಾಯಿಂದ ಬರೋ ಮೊದಲನೇ ಒಂದು ಉದ್ಗಾರ ಏನಂದರೆ ದೇವಿ ಇವತ್ತು ಮಾತೆ ಇವತ್ತು ಪರ್ವತವಾಸಿನಿ ಆಗಿಬಿಟ್ಲು. ಅಂದರೆ ಪರ್ವತವಾಸಿನಿ ಮಾತೆ ದುರ್ಗೆ ಆಗಿಬಿಟ್ಲು. ಅವರು ಅಲ್ಲಿಂದ ಓಡೋಡಿ ಬರ್ತಾರೆ. ಬಂದು ದುರ್ಗಾ ಸಪ್ತಶತಿಯ ಶ್ಲೋಕಗಳನ್ನ ಅಲ್ಲಿ ಪಠಿಸೋದಕ್ಕೆ ಆರಂಭ ಮಾಡ್ತಾರೆ. ಕಣ್ಣೀರಲ್ಲಿ ನೀರು ಹರಿತಾ ಇದೆ. ನೋಡ್ತಾ ಇದ್ದಾರೆ ಮಾತೆಯವ್ರನ್ನ ಶ್ಲೋಕ ಪಠಿಸ್ತಾ ಇದ್ದಾರೆ. ಅದಾದ ನಂತರ ಮಾತೆಯವ್ರ ಕಾಲಲ್ಲಿ ತಮ್ಮ ತಲೆನಿಟ್ಟು ಅಲ್ಲೇ ಅಂದರೆ ಅವ್ರು ಅಲ್ಲೇ ಕಾಲ್ನ ನಮಸ್ಕಾರ ಮಾಡ್ತಾ ಇದ್ದಾರೆ. ಬೇರೆ ದಿನಗಳಾಗಿದ್ದರೆ ಮಾತೆಯವರು ಅಷ್ಟೆಲ್ಲ ಇದಕ್ಕೆ ಹೋಗ್ತಾನೇ ಇರಲಿಲ್ಲ. ನಾನು ಆ ದುರ್ಗೆಯ ಅವತಾರ ಆಗಲಿ ಆ ವಿಷಯಕ್ಕೆ ಹೋಗ್ತೇನೆ, ಮಾತನ್ನು ಎಲ್ಲೋ ಬದಲಿಸ್ಬಿಟ್ಟು ನಾನು ತುಂಬ ಒಂದು ಸಾಮಾನ್ಯವಾದ ಒಂದು ಮಹಿಳೆ ಅನ್ನೋ ವಿಷಯಕ್ಕೆ ಬಂದುಬಿಡ್ತಾ ಇದ್ರು, ಮಾತನ್ನೆಲ್ಲೋ ಬದಲಿಸ್ಬಿಡ್ತಾ ಇದ್ರು. ಆದರೆ ಅವತ್ತು ಸ್ವಾಮಿ ರಾಮಕೃಷ್ಣಾನಂದರಿಗೆ ಏನನ್ನಿಸ್ತೋ ಮಾತೆಯವ್ರಿಗೆ ತಲೆ ನೇವರಿಸ್ತಾ ಸ್ವಲ್ಪ ಹೊತ್ತು ಕೂತ್ಕೊಂಡ್ರು. ಅವರ ಒಳಗಡೆ ಹೇಳ್ತಾ ಇದ್ದಂಥ ಭಾವನೆಗಳನ್ನ ಶಾಂತವಾಗಿಸೋದಕ್ಕೆ ತಲೆ ನೇವರಿಸ್ತಾ ಕೂತ್ಕೊಂಡ್ರು. ಶ್ರೀಮಾತೆಯವರಿಂದ ಆ ಥರ ನಾವು ಅಪೇಕ್ಷಿಸೋದು ತುಂಬ ಕಡಿಮೆ ಸಮಯದಲ್ಲಿ ಮಾತ್ರ ಈ ಥರ ನಾವು ನೋಡೋಕ್ಕೆ ಸಿಗುತ್ತೆ. ಅಂದರೆ ಆ ಮಗನ ಒಂದು ಮಗ ಅಷ್ಟು ಇದಾಗ್ಬಿಟ್ಟಿದ್ದಾನೆ, ಒಂದು ಭಾವನೆಯಲ್ಲಿ ತೇಲೋಗ್ತಾ ಇದ್ದಾನೆ. ಅವನ್ನ ಮತ್ತೆ ನಾನು ಸಮಾಧಾನ ಪಡಿಸ್ಬೇಕು, ಅವನ್ನ ಮತ್ತೆ ಈ ಇದಕ್ಕೆ ಕರ್ಕೊಂಡು ಬರಬೇಕು ಅನ್ನೋ ಒಂದು ವಾತ್ಸಲ್ಯ ಅವರಲ್ಲಿತ್ತು. ಅದೇ ಸ್ವಾಮಿ ರಾಮಕೃಷ್ಣಾನಂದರು ಅವರ ಅಂತಿಮ ಸಮಯ ಕಲ್ಕತ್ತೆಯಲ್ಲಿ ಉದ್ಬೋಧನದಲ್ಲಿದ್ದಾರೆ. ಮಾತೆಯವ್ರನ್ನ ನೋಡಬೇಕು ಅನಿಸಿದೆ. ಮಾತೆಯವರು ಜಯರಾಮ್ ಪಾಟೀಲ್ನಲ್ಲಿದ್ದಾರೆ. ಹೇಳಿ ಕಳಿಸ್ತಾರೆ, ನಾನು ನಿಮ್ಮ ದರ್ಶನ ಮಾಡಬೇಕಮ್ಮ ಬನ್ನಿ ಅಂತ. ಶ್ರೀಮಾತೆಯವರು ಬರೋದಿಲ್ಲ. ಯೋಚನೆ ಮಾಡಿ ನೋಡಿ, ಒಬ್ಬ ತಾಯಿ ಮಗ ಮರಣದ ಒಂದು ಮರಣಾಸನೆಯಲ್ಲಿದ್ದಾನೆ, ನೋಡಬೇಕು ಅಂತ ಇದ್ದಾನೆ, ಬರಲ್ಲ ಅಂತ ಇದ್ದಾರೆ. ಯಾಕೆ ಬರಲ್ಲ? ಒಂದು ವಿಷಯ, ಯಾಕಂದರೆ ಸ್ವಾಮಿ ರಾಮಕೃಷ್ಣಾನಂದರು ಅವಾಗ ಉದ್ಬೋಧನ ಆ ಒಂದು ಜಾಗದಲ್ಲಿದ್ದರು. ಅದು ಶ್ರೀಮಾತೆಯವರು ಕಲ್ಕತ್ತಾದಲ್ಲಿದ್ದಾಗ ಅವ್ರು ಹೋಗಿ ಇಳ್ಕೊಳ್ಳುವಂಥ ಒಂದು ಜಾಗ, ಅವರಿದ್ದಿದ್ದ ಮನೆ, ಅವ್ರ ಮನೆ ಅದು. ಆಗ ಈಗ ಇವರಿದ್ದಾರೆ, ಆರೋಗ್ಯ ಚೆನ್ನಾಗಿಲ್ಲ, ಕೊನೆಯ ದಿನಗಳು, ನಾನು ಹೋದರೆ ಅವ್ರಿಗೆ ತೊಂದರೆ ಆಗತ್ತೆ. ಯಾಕಂದರೆ ಅವ್ರು ಬೆಂಗಳೂರಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು. ದಕ್ಷಿಣದ ಪ್ರವಾಸನ, ಮಾತೆಯವ್ರ ದಕ್ಷಿಣ ಪ್ರವಾಸನ ಸ್ವಾಮಿ ರಾಮಕೃಷ್ಣಾನಂದರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು. ತಿರ್ಗಾ ಕಷ್ಟ ಆಗುತ್ತೆ, ಮಗನಿಗೆ ಕಷ್ಟ ಆಗುತ್ತೆ ಅನ್ನೋ ಒಂದು ವಿಷಯಕ್ಕೋಸ್ಕರ ಎಷ್ಟೇ ಒಳಗಡೆ ಅಂದ್ಕೊಳ್ತಾ ಇದ್ರೂ ಮಾತೆಯವರು ಹೋಗೋದಿಲ್ಲ. ಆದರೆ ತಾಯಿ ಮಗನ ಸಂಬಂಧ, ಆ ವಾತ್ಸಲ್ಯ ಹೇಳ್ತೀವಲ್ವ ಟೆಲಿಪೆತಿ ಅಂತ, ನಾವು ಯಾರನ್ನ ಜ್ಞಾಪಿಸ್ಕೋತೀವೋ ಅವ್ರು ಎಲ್ಲಿಂದನೋ ನಮಗೆ ಇಲ್ಲ ಫೋನ್ ಬರುತ್ತೆ, ಇಲ್ಲ ನಮ್ಮ ಕನ್ಸಲ್ಲಿ ಬರ್ತಾರೆ, ಆ ಥರ ಏನೋ ಒಂದು ಆಗುತ್ತೆ. ಇಲ್ಲಂತೂ ಈ ಬಾಂಧವ್ಯ ಆಧ್ಯಾತ್ಮಿಕವಾದದ್ದು, ಅಲೌಕಿಕವಾದದ್ದು. ಶ್ರೀಮಾತೆಯವರು ರಾಮಕೃಷ್ಣಾನಂದರು ಮಲಗಿದ್ದಾರೆ. ಇದ್ದಕ್ಕಿದ್ದಾಗಿ ಅವ್ರಿಗೆ ಜ್ಯೋತಿ ರೂಪದಲ್ಲಿ ಶ್ರೀಮಾತೆಯವರು ದರ್ಶನ ಕೊಡ್ತಾರೆ. ಅದನ್ನು ಸ್ವಾಮಿ ರಾಮಕೃಷ್ಣಾನಂದರು ಹೇಳ್ತಾ ಇದ್ದಾರೆ, ಅವ್ರು ಹೇಗೆ ಕಾಣ್ತಾ ಇದ್ದಾರೆ ಅಂತ. ಅವರು ಹೇಳೋದನ್ನು ಕೇಳಿ ಗಿರೀಶ್ಚಂದ್ರ ಘೋಷರು ಅವ್ರ ಬಗ್ಗೆ ಒಂದು ಸ್ತುತಿಯನ್ನು ಬರೀತಾರೆ. ಅಷ್ಟೇ, ಅದಾದಮೇಲೆ ಕಣ್ಣು ಮುಚ್ಚಿದ ಸ್ವಾಮಿ ರಾಮಕೃಷ್ಣಾನಂದರು ಮತ್ತೆ ಕಣ್ಣು ತೆರೀಲಿಲ್ಲ. ಅದೇ ಅವರ ಅಂತಿಮ ದರ್ಶನ. ಅಂದರೆ ಮಾತೆಗೆ ಗೊತ್ತಿತ್ತು ನಾನು ಹೋಗಲೇಬೇಕು ಅಂತ. ಭೌತಿಕವಾಗಿ ಆಗಲಿಲ್ಲ, ಸೂಕ್ಷ್ಮ ದರ್ಶನವನ್ನು ಅವ್ರಿಗೆ ನೀಡಿದರು, ಜ್ಯೋತಿ ರೂಪದಲ್ಲಿ ದರ್ಶನ ನೀಡಿದರು. ಮಕ್ಕಳ ಯಾವ ಆಸೆಯೂ ಪೂರೈಸದೇ ಬಿಡಲಿಲ್ಲ ಆ ತಾಯಿ, ಅಂಥ ಮಹಾತಾಯಿ ಆಕೆ. ಈ ಥರ ಬೃಂದಾವನಕ್ಕೆ ಮಾತೆಯವರು ರಾಮಕೃಷ್ಣ ಪರಮಹಂಸರ ಒಂದು ಅವರ ಮೃತ್ಯುವಿನ ನಂತರ ತೀರ್ಥಯಾತ್ರೆಗೆ ಹೋಗ್ತಾರೆ. ಬೃಂದಾವನದಲ್ಲಿ ಅವರು ದೇವ್ರನ್ನ ಕೇಳ್ಕೊಳ್ಳೋದೇನು? ಖಂಡಿತ ಈ ಒಂದು ವಿಷಯನ ನಾವೆಲ್ಲರೂ ತಿಳ್ಕೊಳ್ಳೇಬೇಕು. ಅದೇ ಅವರ ಅಂತಿಮ ಸಂದೇಶ ಕೂಡ ಆಗಿತ್ತು. ಅವರ ಆರೋಗ್ಯ ಕೊನೆಗೆ ಸರಿಗಿರ್ತಿರಲಿಲ್ಲ, ನಿಧಾನವಾಗಿ ಎಲ್ಲ ಬಂಧನಗಳಿಂದ ಕಳಚ್ಕೋತಾ ಹೋದರು. ಕೊನೆಗೆ ಒಬ್ಬ ಭಕ್ತೆ ಬರ್ತಾಳೆ, ಅನ್ನಪೂರ್ಣೆ ಅಂತ, ಬಾಗಿಲಲ್ಲಿ ನಿಂತಿದ್ದಾಳೆ. ಶ್ರೀಮಾತೆಯವ್ರು ಕಣ್ಣು ತೆಗೆದು ನೋಡ್ತಾರೆ, ಅವಳು ನಿಂತಿದ್ದಾಳೆ, ಒಳಗಡೆ ಕರೀತಾರೆ. ಅವ್ರು ಏನು ಬೃಂದಾವನದಲ್ಲಿ ದೇವ್ರನ್ನ ಕೇಳ್ಕೊಂಡಿದ್ರೋ ಅದೇ ವಿಷಯನ ಆಕೆಗೆ ಸಂದೇಶ ರೂಪದಲ್ಲಿ ಕೊಡ್ತಾರೆ. ಅದೇ ಅವರ ಅಂತಿಮ ಸಂದೇಶ. ಏನು ಹೇಳ್ತಾರೆ ಅಂದರೆ, ಇನ್ನೊಬ್ಬರಲ್ಲಿ ಕೆಟ್ಟದನ್ನು ಹುಡುಕಬೇಡ, ನಿನ್ನಲ್ಲಿರೋದನ್ನು ನೀನು ಹುಡುಕು, ಅದನ್ನು ಸರಿಪಡಿಸ್ಕೊ. ನಿನ್ನ ಜೀವನವನ್ನು ನೀನು ಆನಂದಮಯವನ್ನಾಗಿಸ್ಬೇಕಾದ್ರೆ ಬೇರೊಬ್ಬರಲ್ಲಿ ಕೆಟ್ಟದನ್ನು ಹುಡುಕೋವಂತಹ ಒಂದು ಕೆಟ್ಟ ಬುದ್ಧಿನ ದೇವರೇ ನನಗೆ ಕೊಡಬೇಡ. ಅದನ್ನೇ ಆಕೆ ಅನ್ನಪೂರ್ಣೆಗೆ ಹೇಳ್ತಾರೆ, ನೀನು ನಿನ್ನಲ್ಲಿರೋ ದೋಷಗಳನ್ನ ಹುಡುಕು, ಬೇರೆಯವ್ರ ದೋಷನ ಹುಡ್ಕಕ್ಕೆ ಹೋಗಬೇಡ. ಎಲ್ಲರೂ ನಿನ್ನವರು ಅಂತ ಅನ್ಕೋ, ಆ ಥರ ಭಾವಿಸ್ಕೊಂಡು ಈ ಸಂಸಾರವನ್ನು ನಿನ್ನ ಒಂದು ಪ್ರಪಂಚ, ನಿನ್ನ ಒಂದು ಸಂಸಾರ ಅಂತ ತಿಳ್ಕೋ. ಇದೇ ನನ್ನ ಒಂದು ಎಲ್ಲ ಭಕ್ತರಿಗೂ, ಈಗಿರೋವಂಥವ್ರು, ಮುಂದೆ ಆಗೋವಂಥವ್ರು, ಹಿಂದೆ ಇದ್ದಂಥವ್ರು, ಎಲ್ಲ ಭಕ್ತರಿಗೂ ಇದೇ ನನ್ನ ಸಂದೇಶ, ನನ್ನ ಆಶೀರ್ವಾದ ಸದಾ ಎಲ್ಲರ ಮೇಲಿರುತ್ತೆ ಅಂತ ಹೇಳಿ ತಾಯಿ ತಮ್ಮ ಕೊನೆಯುಸಿರನ್ನು ಹೇಳಿದ್ದಾರೆ. ಇದೇ ಅವರ ಆಶೀರ್ವಾದ. ಈ ಒಂದು ಅವರ ಸಂದೇಶವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತ ಎಲ್ಲೋ ಒಂದು ಹೆಜ್ಜೆ ನಾವು ಅವರ ಒಂದು ಮಾರ್ಗದಲ್ಲಿ ಸಾಗಬಹುದೇನೋ ಅಂತ ಅನಿಸುತ್ತೆ ನನಗೆ. ಇಷ್ಟು ಹೇಳಿ ಶ್ರೀಮಾತೆಯವರಿಗೆ ನನ್ನ ಪ್ರಣಾಮಗಳನ್ನ ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ.